ಜಯ ಜಿ ಹರೇ ರಚಿಂತ್ಯ ಸರ್ವದೇವೈಕ ವಂದ್ಯ ಪರಮಗುರುರಭೀಷ್ಟ ವಾಪ್ತಿದ ಸಜ್ಜನಾನಾಂ ನಿಖಿಲ ಗುಣಗಣಾನೋ ನಿತ್ಯ ನಿರ್ಮುಕ್ತ ದೋಷ ಸರಸಿಜನಯನೋಸೌ ಶ್ರೀಪತಿ ಮಾನದೋನಃ ಜೇತ್ಯಜೋ ಅಖಂಡ ಗುಣೋರುಮಂಡಲ ಸದೋದಿತೋ ಜ್ಞಾನಮರೀಚಿಮಾಲಿ ಸವಕ್ತ ಆರ್ದೋಚ್ಚ ತಮೋ ನಿಹಂತ ವ್ಯಾಸಾವತಾರೋ ಹರಿರಾತ್ಮಭಾಸ್ಕರ ಜೇತ್ಯಜೋ ಅಕ್ಷೀರ ಸುಖಾತ್ಮಬಿಂಬ ಸ್ವೈಶ್ವರ್ಯ ಕಾಂತಿ ಪ್ರತತ ಸದೋದಿತ ಸಭಕ್ತ ಸಂತಾಪ ದುರಿಷ್ಟ ಹಂತ ರಾಮಾವತಾರೋ ಹರಿರೀಶ ಚಂದ್ರ ಮಹಾ ಜೇತ್ಯ ಸಂಖ್ಯೋರು ಬಲಾಂಬುಪೂರೋ ಗುಣೋಚ್ಚ ರತ್ನಾಕರ ಆತ್ಮವೈಭವ ಸದಾ ಸದಾತ್ಮಜ್ಞ ನದೀ ವಿರಾಪ್ಯ ಕೃಷ್ಣಾವತಾರೋ ಹರಿರೇಖ ಸಾಗರ ಯದ್ಧಿತಂ ತವ ಭಕ್ತಾನಾಂ ಅಸ್ಮಾಕಂ ಮೃಹರೇ ಹರೇ ತದಾ ಕಾರ್ಯಂ ಕಾರ್ಯಜ್ಞ ಪ್ರಳಯರ್ಕಾಯಿತ ಪ್ರಭ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪಣಿಸು ಕೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು. ಧ್ಯಾನ ಪ್ರಕ್ರಿಯೆ ಸಂಧಿಯಲ್ಲಿ 28-29 ನೋಡಿದ್ದೀವಿ. ಇಲ್ಲಿ 28-29 ಬೇಸಿಕಲಿ ಏನ್ ಬಂತು ಅಂದ್ರೆ ಆ ಒಂದು ಚೇತನ ಪ್ರತಿಮೆ ಛಲಪ್ರತಿಮೆ ಅಂತ ಹೇಳ್ತಾರಲ್ಲ, ಛಲಪ್ರತಿಮೆಯಲ್ಲಿ ದೇವರ ಚಿಂತನೆ, ಛಲಪ್ರತಿಮೆಯಲ್ಲಿ ದೇವರ ಚಿಂತನೆ ಹೇಗೆ ಅಲ್ಲಿ ಇರುವಂತ ಅಭಿಮಾನಿ ದೇವತೆಗಳನ್ನು ಅಲ್ಲಿ ಹೇಳಿದ್ದಾರೆ. ಸೊ ಈ ನೆಕ್ಸ್ಟ್ ಪದ್ಯದಲ್ಲಿ ಏನ್ ತಕೊಳ್ತಾರೆ ಅಂದ್ರೆ ಜಡವನ್ನ ತಕೊಳ್ತಾರೆ. ಅಂದ್ರೆ ಈ ಕ್ವಶನ್ಗೆ ಜಡದಲ್ಲಿ ಇರುವಂತದಕ್ಕೆ ಹೇಗೆ ನಮಸ್ಕಾರ ಪೂಜೆಗಳನ್ನ ಸಲ್ಲಿಸಬೇಕು ಎಂಬುದು. ಅಂದ್ರೆ 27th ನೋಡಿದ 27th ಲೇ ಬಂದಿದಲ್ಲ, 27th ಲೇ ಜಡವು ಬಂದ್ಬಿಟ್ಟಿದಲ್ಲ, ತಿರ್ಗಾ ಇಲ್ಲಿ ಯಾಕೆ ರೆಪಿಟೇಷನ್ ಅಂದ್ರೆ ಇಲ್ಲ, 27th ಪ್ರತಿಮಾ ಅಂದ್ರೆ ಏನು, ಅಲ್ಲಿ ಇರುವಂತ ಡಿವಿಷನ್ಗಳು ಏನು ಅಂಬೋದನ್ನ ಹೇಳಿದ್ದಾರೆ. ಅದಾದ ಮೇಲೆ ಆ ಒಂದು ಛಲ ಪ್ರತಿಮೆಯ ಬಗ್ಗೆ ಹೇಳಿದ್ದಾರೆ. ಛಲ ಆದ ಮೇಲೆ ಛಲ ಪ್ರತಿಮೆಯಲ್ಲಿ ಇಲ್ಲಿ ಹೇಳಿದ್ದ ವಿಷಯ ಏನು, 28-29 ಹೇಳಿದ ವಿಷಯ ಏನು ಅಂದ್ರೆ ಇಲ್ಲಿ ಅದಕ್ಕೆ ಇರುವಂತ ಅಭಿಮಾನಿ ದೇವತೆಗಳನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. 27th ಅಲ್ಲಿ ಅದು ಇಲ್ಲ, 28 ಅಭಿಮಾನಿ ದೇವತೆಗಳನ್ನು ಹೇಳಿದ್ದಾರೆ. ಹಾಗೇನೆ ಇವಾಗ 30th ಬರುವಾಗ ಅಭಿಮಾನಿ ದೇವತೆಗಳನ್ನು ಹೇಳ್ತಾರೆ. ಇದು ಯಾಕೆ ಅಂದ್ರೆ ಒಂದು ರೀಸನ್ ಬಂದು ಅಲ್ಲಿ ಒಂದು ಮುಖ್ಯವಾಗಿ ನಾವು ಅಭಿಮಾನಿಗಳ ಅಭಿಮಾನಿ ದೇವತೆಗಳ ಮೂಲಕ ಹೋಗಬೇಕು. ಯಾಕೆಂದ್ರೆ ಅದು ದೇವರು ಕೊಟ್ಟ ಅವ್ರಿಗೆ ಇಟ್ಟಿರುವಂತ ಆ ಒಂದು ಪೋರ್ಟ್ಫೋಲಿಯೋ ಅದನ್ನ ನಾವು ತಿಳಿಯಬೇಕು ಅಂತಾನೆ ದೇವರು ಇಟ್ಟಿದ. ನಮಗೆ ಯಾರು ಡೈರೆಕ್ಟ್ ಆಗಿ ಯಾರು ನಮಗೆ ಉಪಕಾರ ಮಾಡ್ತಾರೋ ಅವ್ರನ್ನ ಬಿಟ್ಟು ಬಿಡೋದು, ಆಮೇಲೆ ನಾನು ಡೈರೆಕ್ಟ್ ಆಗಿ ಹೋಗಿ ನನ್ನ CEO ಹತ್ರ ಹೋಗ್ತೀನಿ ಅಂದ್ರೆ ಅದು ಲೌಕಿಕದಲ್ಲಿನೂ ಆಗೋದಿಲ್ಲ, ಹಾಗೇನೆ ಇಲ್ಲಿನೂ ಹಾಗೆ ಅದೇ. ಸೊ ಅದು ಆದರೆ ನಮ್ಮಲ್ಲಿ ಇದೆ ಒಂದು ವಿಘ್ನಗಳು ಬರತ್ತ ಅಂತ ಹೇಳ್ತಾರೆ. ವಿಘ್ನಗಳು ಯಾಕೆ ಬರತ್ತೆ ಹೇಳ್ತಾರೆ, ಆ ಪಿತೃಗಳದು ಅದು ಇದು ಇದೆಲ್ಲ ಹೇಳ್ತಾ ಇರ್ತಾರಲ್ಲ ಜ್ಯೋತಿಷರು ಮುಂತಾದವರು ಆಚಾರ್ಯ ಪುರೋಹಿತರು ಇವರೆಲ್ಲ ಹೇಳ್ತಾರೆ. ಅದು ಯಾಕೆ ವಿಘ್ನ ಮಾಡ್ತಾರೆ, ನಾನು ದೇವರ ಪೂಜೆ. ಇದು ಭಾಗವತದಲ್ಲೇ ಇವರೇ ಕೇಳ್ತಾರೆ, ದಕ್ಷ ಪ್ರಜಾಪತಿಗಳೇ ಕೇಳ್ತಾರೆ, ಅವ್ರ ಯಜ್ಞ ಭಂಗ ಆದಾಗ ಅವ್ರು ಕೇಳ್ತಾರೆ ಇದು ಏನಿದು, ನಾನು ಸ್ವಯಂ ನಾರಾಯಣನನ್ನ ಪೂಜೆ ಮಾಡಿದ್ದೀನಿ, ಅಲ್ಲಿ ಸ್ವಯಂ ಚತುರ್ಮುಖ ಎಲ್ಲರನ್ನೂ ನಾನು ಕರೆದು ಶಾಸ್ತ್ರೋತ್ಸವ ಋತ್ವಿಜರನ್ನ ಇಟ್ಟು ಇಷ್ಟು ಮಾಡಿದ್ದ, ಇದು ವೈಷ್ಣವ ಪೂಜೆ ಇದು, ಇದು ಹಾಗೆ ಯಾಕೆ ಈ ಪೂಜೆ ನಷ್ಟ ಆಯಿತು, ಇಷ್ಟು ಒಂದು ಅಮಂಗಳ ಆಯಿತು ಇದು ಅಂತ ಅವ್ರು ಕೇಳಿದ್ದಾಗ ಅವಾಗ ಹೇಳ್ತಾರೆ, ಅಪ್ಪ ನೀನ್ ಮಾಡೋವಾಗ ದೇವರನ್ನೇ ಕುರಿತು ಮಾಡಿದ್ದೆ, ಆ ಒಂದು ಮಂತ್ರ ಸ್ತೋತ್ರಗಳಿಂದಲೇ ಎಲ್ಲ ಮಾಡಿದ್ರು, ಮುಖ್ಯವಾದ ದೇವತೆಗಳನ್ನ ಮರೆತು ಬಿಟ್ಟು, ದೇವತೆಗಳಂತ ಇಲ್ಲಿ ಇರುತ್ತೆ ದೇವರ ಮೇಲೆ ಅಲ್ಲಿ ಬರೋದು ಇಲ್ಲಿ. ಹಾಗೇನೆ ಈ ದೇವತೆಗಳನ್ನ ಮರೆಯಬಾರದು, ದೇವತೆಗಳು ನಮಗೆ ಮಾಡುವ ಉಪಕಾರವನ್ನ ಮರೆಯಬಾರದು, ಅವರ ಥ್ರೂ ದೆಮ್ ಅವರ ಮುಖಾಂತರ ನಾವು ದೇವರನ್ನ ನಮಸ್ಕಾರ ಮಾಡಬೇಕು, ಪೂಜೆ ಮಾಡಬೇಕು. ಮಾಡದೇ ಇದ್ರೆ ಈ ದೇವತೆಗಳೇ ದೈತ್ಯರು ವಿಘ್ನ ಮಾಡೋದಲ್ಲ, ಈ ದೇವತೆಗಳೇ ನಮ್ಗೆ ವಿಘ್ನ ಮಾಡುತ್ತಾರಂತ. ಕೆಲವೊಮ್ಮೆ ದೇವತೆಗಳು ಧ್ರುವ ಮುಂತಾದವ್ರಿಗೆ ಮಾಡೋದು ಆ ತರ ವಿಘ್ನ ಅಲ್ಲ, ಧ್ರುವ ಮುಂತಾದವರಿಗೆ ದೇವತೆಗಳು ಆ ಒಂದು ಇಂದ್ರ ಬಂದು ಮೇನಕ ಸರಸನ್ನ ಈ ಮುನಿಗಳೆಲ್ಲ ಮಾಡೋವಾಗ ಕಳಿಸೋದು ಅದೆಲ್ಲ ಅವರ ಗ್ರೇಟ್ನೆಸ್ ನ ತೋರಿಸ್ಲಿಕ್ಕೆ. ಕೆಲವೊಮ್ಮೆ ದೇವತೆಗಳು ವಿಘ್ನ ಮಾಡೋದು ಆ ವ್ಯಕ್ತಿಯ, ಅದು ನಮ್ಮಂತವ್ರದಲ್ಲ, ದೊಡ್ಡವ್ರದನ್ನ ಗ್ರೇಟ್ನೆಸ್ ತೋರಿಸ್ಲಿಕ್ಕೆ, ಅವ್ರು ಎಂಥದ್ದವರು ಅಂತ ಅವರ ಮಹಿಮೆ ಅವರ ಖ್ಯಾತಿ ಹರಿಭಕ್ತರ ಖ್ಯಾತಿ ಗೊತ್ತಾಗಬೇಕು ಅಂತ ಮಾಡ್ತಾರೆ. ನಮ್ಮಂತವ್ರಿಗಳಿಗೆ ವಿಘ್ನ ಆದ್ರೆ ದೇವತೆಗಳು ಅವರನ್ನ ಮರೆತು ಬಿಡ್ತೀವಿ, ಅವರ ತಂದೆ ತಾಯಿಗಳಾದಂತ ಆ ದೇವತೆಗಳನ್ನ ಮರೆತು ಬಿಡ್ತೀವಿ, ಅದಕ್ಕೆ ವಿಘ್ನ ಆಗತ್ತೆ. ಆದ ಕಾರಣದಿಂದ ಇಲ್ಲಿ ಪ್ರತೀಕ ಪೂಜೆ ಯಾಕೆ ಇಷ್ಟು ಒಂದು ಅಂದ್ರೆ ಹೇಳ್ತಾರೆ, ಪ್ರತಿಮಾ ಪೂಜೆ ನಮಗೆ ಅಪರೋಕ್ಷ ನಾವು ಬಂದು ಪ್ರತೀಕಾವಲಂಬನರು ಅಂತ ನಮ್ಗೆ ಕರೀತಾರೆ. ನಮ್ಗೆ ಪೂಜಾ ಕ್ರಮವೇ ಹೇಗೆ ಅಂದ್ರೆ, ನಮಗೆ ಏನೋ ಒಂದು ಪ್ರತಿಮಾ ಬೇಕು, ಪ್ರತೀಕ ಬೇಕು, ಒಂದು ಅಬೋಡ್ ಬೇಕು. ಆವಾಗಲೇ ಅದು ಯಾವ್ದು ಬೇಕಾದ್ರೆ ಇರಬಹುದು, ಅಷ್ಟ ಪ್ರತಿಮೆಗಳು ಪ್ರತೀಕಗಳು ಅಂತ ಹೇಳ್ತಾರೆ. ಅಷ್ಟದಲ್ಲಿ ಮನಸ್ಸು ಒಂದಾಗತ್ತೆ, ಯಾವ ಪ್ರತೀಕ ಬೇಕಾದ್ರೆ ಇರ್ಬೋದು. ಪ್ರತೀಕದಲ್ಲೇ ನಮ್ ದೇವರನ್ನ ಚಿಂತನೆ ಮಾಡ್ಲಿಕ್ಕೆ ನಾವು ಅರ್ಹರು. ಪ್ರತೀಕ ಇಲ್ಲದೆ ಎಲ್ಲಾ ಕಡೆನು ದೇವರನ್ನ ದೇವರಿದ್ದಾನೆ ಎಂಬ ತಿಳುವಳಿಕೆ ಉಂಟು. ಪೂಜೆ ಮಾಡ್ಲಿಕ್ಕೆ ನಮ್ಗೆ ಸಾಧ್ಯ ಇಲ್ಲ, ಯಾವಾಗ್ಲೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಯಾವತ್ತೋ ಒಮ್ಮೆ ಮಾಡ್ತೀವಿ. ಸೊ ಅದಕ್ಕೆ ನಮ್ಗೆ ಪ್ರತೀಕದಿಂದ ಪ್ರತೀಕವನ್ನ ಇಟ್ಟುಕೊಂಡು ಪೂಜೆ ಮಾಡಿದ್ರೆ ನಮಗೆ ಅಪರೋಕ್ಷ ಬರ್ಲಕ್ಕೆ ಫಸ್ಟ್ ಮೊಟ್ಟ ಮೊದಲು ಸ್ಟೆಪ್ ಯಾವುದು ಅಂದ್ರೆ ಈ ಪ್ರತಿಮಾ ಪೂಜೆ ಅಂತ ಹೇಳ್ತಾರೆ. ಪ್ರತಿಮಾ ಪೂಜೆ ಮೂಲಕ ದಟ್ ಈಸ್ ಅ ಫಸ್ಟ್ ಸ್ಟೆಪ್ ಟುವರ್ಡ್ಸ್ ಗೆಟಿಂಗ್ ಅಪರೋಕ್ಷ ಜ್ಞಾನ. ಸೊ ಅದಕ್ಕೆ ಇಷ್ಟು ಒಂದು ಮಹತ್ವ ಕೊಡ್ತಾರೆ. ಹಿಂದೆ ಬಂದದ್ದು ಛಲ ಪ್ರತಿಮಾ ಆಯ್ತು, ಇವಾಗ ಅದಕ್ಕೆ ಜಡ ಪ್ರತಿಮೆಯನ್ನ ತಗೊಳ್ತಾ ಇದ್ದಾರೆ. ಈ ಪದ್ಯ ಹೀಗಿದೆ, ಕೃತ ಪ್ರತೀಕ ದಿ ಟಂಕಿ ಭಾರ್ಗ ಬಹುತ ವಹಾನಿಲ ಮುಖ್ಯ ದಿವಿಜರು ತುತಿಸಿಕೊಳ್ತ ಅಭಿಮಾನಿ ಗಳುತ ವಾಹಿ ನೆತ್ತ ವಾಹಿ ನೆಲೆಸಿದ್ದು ಪ್ರತಿ ದಿವಸ ಸೀ ತುಳಸಿ ಗಂಧಾಕ್ಷತೆ ಕುಸುಮ ಫಲ ದೀಪ ಪಂಚಾಮೃತ ದಿ ಪೂಜಿಪ ಭಕ್ತರಿಗೆ ಕೊಡು ದಿಹರು ಪುರುಷಾರ್ಥ ಅಂತಾರೆ. ತುತಿಸಿ ಕೊಳುತ ಅಭಿಮಾನಿಗಳು ತಾವಾಗಿ ನೆಲೆಸಿದ್ದು ಅಂತ ಅಂದ್ರೆ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಫಲನು ಹೇಳ್ತಾರೆ. ಈ ಒಂದು ಪ್ರತಿಮಾ ಪೂಜೆಯಿಂದ ಏನು ಫಲ ದೊರೆಯುತ್ತ ಅಂದ್ರೆ ಭಕ್ತರಿಗೆ ಕೊಡುತ್ತಿಹರು ಪುರುಷಾರ್ಥ ಕೊಡ್ತಾರೆ, ಭಕ್ತರಿಗೆ ಕೊಡ್ತಾರೆ. ಏನ್ ಕೊಡ್ತಾರ ಅಂದ್ರೆ ಯಾರಿಗೆ ಕೊಡ್ತಾರೆ, ಎಲ್ಲರಿಗೆ ಅಲ್ಲ, ಭಕ್ತನಾಗಬೇಕು ಅವನಿಗೆ ಪುರುಷಾರ್ಥ ಕೊಡ್ತಾರಂತ. ಪುರುಷಾರ್ಥ ಅಂದ್ರೆ ಏನು, ಧರ್ಮ ಅರ್ಥ ಕಾಮ ಮೋಕ್ಷವು. ಸೊ ಇಹ ಪರಂಗಳಲ್ಲಿ ಅಂತ ಅಲ್ಲಿ ಬಂದಿದೆಲ್ಲ ಅದೇ, ಇಲ್ಲಿ ಬೇಕಾದ ಧರ್ಮ ಅರ್ಥ ಕಾಮವನ್ನು ಕೊಟ್ಟು ಮೋಕ್ಷವನ್ನು ಕೊಡ್ತಾರೆ. ಧರ್ಮಾರ್ಥ ಕಾಮ ಫರ್ಗೆಟಿಂಗ್ ಮೋಕ್ಷ ಅದು ಆಗತ್ತೆ. ಇಹದಲ್ಲಿ ನಮಗೆ ಏನಾಗತ್ತೆ ಬೇಸಿಕಲಿ ಅಂದ್ರೆ, ನಾವು ಅಲ್ಲಿ ಇಲ್ಲಿ ವಿಷ್ಣು ಪೂಜೆಯನ್ನ ಬಿಟ್ಟು ಅಲ್ಲಿ ಇಲ್ಲಿ ಯಾವ ಪೂಜೆಯನ್ನು ಯಾವುದು ಮಾಡಬೇಕಾದ ಅವಶ್ಯಕತೆನೆ ಇಲ್ಲ, ಯಾವ ಅನ್ಯ ದೇವತೆಗಳ ಹತ್ರ ಹೋಗ್ಬೇಕಾದೇ ಇಲ್ಲ, ಇವರೇ ಕೊಡ್ತಾರೆ. ಗುಡುತಿಗರು ಪುರುಷಾರ್ಥ ಕೊಡ್ತಾರೆ ಈ ದೇವತೆಗಳ ಮೂಲಕವಾಗಿ ಹೋದ್ರೆ ಅಂತ ಇಲ್ಲಿ ಹೇಳ್ತಾರೆ. ಸೊ ಇಲ್ಲಿ ಹೊತ್ತು ಏನ್ ಬರುತ್ತೆ ಅಂದ್ರೆ ಕೃತ ಪ್ರತೀಕ ಅಂತ ಬರ್ತದೆ. ಕೃತ ಪ್ರತೀಕ ಅಂದ್ರೆ ಏನು, ಕೃತ ಪ್ರತೀಕ ಅಂದ್ರೆ ಮಾಡಲ್ಪಟ್ಟದ್ದು. ಸೊ ಅಂದ್ರೆ ಏನು ಬೇಸಿಕಲಿ ಅಂದ್ರೆ ಇಲ್ಲಿ ಹೇಳ್ತಾರೆ ಎರಡು ರೀತಿಯಾಗಿ ಈ ಕೃತ ಪ್ರತೀಕಗಳು ಇದೆ. ಇದು ಸಹಜ ಅಲ್ಲ, ಸಹಜದ್ದು ಹೇಳಾಯ್ತು, ಸಾಲಗ್ರಾಮ ತೀರ್ಥ ಕ್ಷೇತ್ರ ಅದು 27th ಪದ್ಯದಲ್ಲೇ ಬಂದ್ಬಿಟ್ಟಿದೆ, ಸಹಜ ಬಂದ್ಬಿಟ್ಟಿದೆ. ಇಲ್ಲಿ ಇರೋದು ಕೃತ ಮಾಡಲ್ಪಟ್ಟದ್ದು, ಕೆತ್ತಿದ್ದು, ಈ ತರ ಇರುವಂತ ಪ್ರತೀಕಗಳು. ಇದಲ್ಲಿನೂ ಎರಡು ರೀತಿ ಇದೆ ಅಂತ ಹೇಳ್ತಾರೆ. ಯಾವುದು ಅಂದ್ರೆ, ಒಂದು ಕೆತ್ತಿದ್ದು ಅಂದ್ರೆ ಬಂಗಾರ ಬೆಳ್ಳಿ ಮುಂತಾದ ಪಂಚಲೋಹ ಅಂತ ಹೇಳ್ತಾರಲ್ಲ, ಪಂಚಲೋಹ ಅಂದ್ರೆ ಸಿಲ್ವರ್ ಗೋಲ್ಡ್ ಐರನ್ ಮತ್ತು ತಾಮ್ರ ಇರುತ್ತೆ, ಆಮೇಲೆ ಜಿಂಕ್ ಇರುತ್ತೆ. ಈ ಒಂದು ಈ ತರ ಒಂದು ಇದರಿಂದ ಸೇರ್ಸಿ ಅಂದ್ರೆ ಅಯನ್ ಇರುತ್ತೆ ಕಬ್ಬಿಣದಿಂದ ಮಾಡಬಹುದು ಅಂತ ಇಲ್ಲಲ್ಲ, ಪಂಚಲೋಹ ಅಂದ್ರೆ ಮಿಶ್ರಿತವಾದದ್ದು, ಕಬ್ಬಿಣದಿಂದ ಮಾಡಿ ನಾವು ಪೂಜೆ ಮಾಡೋದಿಲ್ಲ, ಕಬ್ಬಿಣದಲ್ಲಿ ಉಳಿದದ್ದು ಸೇರಿಸಬೇಕು. ಆ ಸಿಲ್ವರ್ ಅಂದ್ರೆ ಪ್ಯೂರ್ ಆದ ಸಿಲ್ವರ್ ಇಂದಲೇ ಮಾಡಬಹುದು, ಗೋಲ್ಡಿನಿಂದ ಮಾಡ್ತಾರೆ ಗೋಲ್ಡ್, ಆಮೇಲೆ ತಾಮ್ರದಿಂದ ಮಾಡ್ತಾರೆ, ಉಳಿದದ್ದು ಇರುತ್ತಲ್ಲ ಅದು ಮಿಶ್ರ ಅಲಾಯ್ ಅದರಿಂದ ಮಾಡ್ತಾರೆ. ಪಂಚಲೋಹ ಅಂತಾನೆ ಹೇಳ್ತಾರೆ, ಅಷ್ಟಲೋಹ ಅಂತಾನು ಮಾಡ್ತಾರೆ ಈ ಕಾಲದಲ್ಲಿ. ಸೊ ಹೀಗೆ ಇದರಿಂದ ಮಾಡುವಂತ ಪ್ರತೀಕ ಅಂತ ಒಂದಿದೆ. ಇನ್ನೊಂದು ಪ್ರತೀಕ ಏನಂದ್ರೆ ಒಂದು ದಾರು ಮಥನ ಅಂದ್ರೆ ಅಗ್ನಿ, ಎರಡು ಕಟ್ಟಿಗೆಗಳನ್ನು ಇಟ್ಟುಕೊಂಡು ಮಥಿಸಿದಾಗ ಅಲ್ಲಿ ಅಗ್ನಿ ಕಾಣ್ತಾನೆ, ಅಗ್ನಿಯು ಒಂದು ಪ್ರತೀಕ ಆಗತ್ತೆ. ಅದೇ ಮಾಡ್ತಾರಲ್ಲ ಹೋಮಗಳು ಇದೆಲ್ಲ ಮಾಡ್ತೀವಲ್ಲ, ದಿನಾಗ್ಲೂ ಗೃಹಸ್ಥರು ಮಾಡುವಂತ ಅಗ್ನಿಹೋತ್ರ ಮುಂತಾದ ಕಾರ್ಯಗಳು ಇದ್ದೇ ಇರತ್ತೆ, ಅದು ಮದುವೆ ದಿವಸದಿಂದ ಬರತ್ತ ಅದು. ಸೊ ಅದು ಒಂದು ಪ್ರತೀಕ ಆಗತ್ತೆ. ಸೊ ಎರಡು ಮುಖ್ಯವಾದ, ಒಂದು ಈ ದ್ರವ್ಯಗಳಿಂದ ಲೋಹಗಳಿಂದ ಮಾಡುವುದು, ಇನ್ನೊಂದು ಅರಣಿ ಮಥನದಿಂದ ಬಂದ ಅಗ್ನಿಯ ಒಂದು ಪ್ರತೀಕ. ಸೊ ಎರಡೇ ರೀತಿಯಾಗಿ ಇದಂತೆ. ಸೊ ಅದಕ್ಕೆ ಹೇಳ್ತಾರ ಕೃತ ಪ್ರತೀಕದಿ ಟಂಕಿ ಭಾರ್ಗವ ಅಂತ. ಟಂಕಿ ಭಾರ್ಗವ, ಟಂಕಿ ಟಂಕಿ, ನಾವು ಒಂದು ಮಾತೃಕಾನ್ಯಾಸ ಮಾಡುವಾಗ ತಮ್ ಟಂಕಾಯ ನಮಃ, ಟಂಕಿನೇ ನಮಃ ಅಂತ ಹೇಳ್ತಾರೆ. ಸೊ ಟಂಕಿ, ಟಂಕಿ ಅಂದ್ರೆ ಏನು? ಟಂಕಿ ಅಂದ್ರೆ ಅದು ಉಳಿ ಅಂತಾರಲ್ಲ, ಒಂದು ಚಿಸಲ್, ಸಮಥಿಂಗ್ ಲೈಕ್ ಎ ಚಿಸಲ್. ಸೊ ಉಳಿ, ಸೊ ಆ ಒಂದು ಟಂಕಿ ಎಂಬ ರೂಪವನ್ನ, ಉಳಿ ಅಂದ್ರೆ ಏನು? ಉಳಿ ಇಟ್ ಈಸ್ ಯೂಸ್ ಫಾರ್ ಆ ಒಂದು ಕೆತ್ತಲಕ್ಕೆ, ಆ ಒಂದು ಮೆಟಲ್ಸ್ ಇದೆ, ಲೋಹದ ಕೊಟ್ಟಿ ಅನ್ಕೊಳ್ಳಿ. ಯಾವುದೇ ಒಂದು ಲೋಹ ತಕೊಂಡ್ರು, ಲೋಹ ತಕೊಂಡ್ರೆ ಲೋಹ ಮತ್ತು ಶಿಲೆ ಏನೋ ತಗೊಂಡ್ರಿ, ಅದನ್ನ ಕೆತ್ತಬೇಕು. ಅದು ಕೆತ್ತಲಕ್ಕೆ ಉಪಯೋಗ ಆಗುವಂತ ಒಂದು ಟೂಲ್ ಉಳಿ ಅಂತ ಹೇಳ್ತಾರೆ. ಚಿಸಲ್ ಅಂತಾನು ನಾವು ತಕೋಬಹುದು. ಸೊ ಇದಕ್ಕೆ ಟಂಕಿ ಅಂತ ಹೆಸರು ಅಂತ ಹೇಳ್ತಾರೆ. ಬಟ್ ದೇವರು ಅದನ್ನ ಕೈಯಲ್ಲಿ ಧರಿಸಿದ್ದಾನೆ. ದೇವರ ರೂಪ ನಾವು ಮಾತೃಕಾ ರೂಪಗಳಲ್ಲಿ ಬರುವಾಗ ಈ ಟಂಕಿ ರೂಪ ಅಂತ ಬರುತ್ತೆ. ಆ ಟಂಕಿ ರೂಪದಲ್ಲಿ ರೈಟ್ ಹ್ಯಾಂಡ್ಲಿ ಬಂದು ದೇವರು ಬಂದು ಇದನ್ನ ಲೆಫ್ಟ್ ಹ್ಯಾಂಡ್ಲಿ ಬಂದು ಟಂಕಿ ಎಂಬ ಆಯುಧವನ್ನ ದೇವರು ಧಾರಣೆ ಮಾಡಿಕೊಂಡಿದ್ದಾನೆ. ಸೊ ಅದೇನಂದ್ರೆ ಅಲ್ಲಿ ಟಂಕಿ ಶಬ್ದ ಆಯುಧವನ್ನ ಉಳಿಯನ್ನ ಕೈಯಲ್ಲಿ ಇಟ್ಟುಕೊಂಡವನು ಅದ ಅರ್ಥ ಅಂದ್ರೆ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಬೇರೆ ಅರ್ಥ ಬರುತ್ತ. ಅಲ್ಲಿ ಟಂಕಿ ಎಂಬುದಕ್ಕೆ ಏನ್ ಹೇಳ್ತಾರೆ? ಟಂಕೋನ್ ಮೂಲನೆ ಅಂತ. ಎಂಬುದಕ್ಕೆ ಧಾತು ಪಾಠದಲ್ಲಿ ಟಂಕೋನ್ ಮೂಲನೆ ಅಂತ ಕೊಡ್ತಾರೆ. ಅಂದ್ರೆ ಏನು, ಇದಕ್ಕೆ ಅರ್ಥ ಏನು ಅಂದ್ರೆ ಪಾಪದಿಂದ ಬಂದ ಬಂಧನವನ್ನು ನಿರ್ಮೂಲ ಮಾಡುವವನು. ಆ ಪಾಪದಿಂದ ಬಂದ, ನಮ್ಗೆ ಪಾಪದಿಂದ ಬಂದ, ಎಲ್ಲದಿಂದ ಬಂದ ಈ ಪ್ರಕೃತಿಯ ಸಂಬಂಧವನ್ನ ಚಿಸಲ್ ಮಾಡಿ ಅದು ಉಳಿಯನ್ನ ಇಟ್ಟುಕೊಂಡು ತೆಗೆದು ಬಿಡ್ತಾನಂತ. ಸೊ ಅದಕ್ಕೆ ಅದು ಸಂಕೇತ. ಇಟ್ ಇಸ್ ನಾಟ್ ಜಸ್ಟ್ ಅದನ್ನ ಇಟ್ಟುಕೊಂಡು ಒಂದು ಶಿಲ್ಪಿ ಅದನ್ನ ಇಟ್ಟುಕೊಂಡು ಕೆತ್ತಾನ, ಅದಕ್ಕೆ ಸಂಕೇತ ಅಲ್ಲ. ಆ ದೇವರ ಆಯುಧಗಳ ಒಂದೊಂದು ದೇವರು ಮಾಡುವ ಆ ಕಾರ್ಯವನ್ನ ತಿಳಿಸಿಕೊಡತ್ತ ನಮ್ಗೆ. ಸೊ ದೇವರು ಇಲ್ಲಿ ಏನ್ ಹೇಳ್ತಾನೆ, ದೇವರು ಏನ್ ಮಾಡ್ತಾನಂದ್ರೆ, ದೇವರು ನಮಗೆ ಜ್ಞಾನಪ್ರದನಾಗೆ ಇದ್ದಾನೆ. ಅದು ಮಾತ್ರ ಇಲ್ಲ, ನಮಗೆ ಇರುವಂತ ಪಾಪದಿಂದ ಈ ಬಂಧನ ಬರುತ್ತ, ಈ ಬಂಧನವನ್ನ ದೇವರು ತೆಗಿತಾನೆ. ಅದಕ್ಕೆ ಅದು ಟಂಕಿ ಎಂಬ ಶಬ್ದದಿಂದ ಅದನ್ನ ಕರೀತಾರೆ. ಆ ಒಂದು ರೂಪವನ್ನ ಚಿಂತನೆ ಮಾಡಬೇಕು. ಚಿಂತನೆ ಮಾಡೋದು ಅಂದ್ರೆ ಇಲ್ಲಿ ತಿರ್ಗಾನು ಏನಾಗತ್ತೆ ನಮ್ಗೆ ಅಂದ್ರೆ, ಈ ದಡಿಸೋ ಇವನ್ ಶಿಲಾ ಏನೇ ಆಗಲಿ, ಈ ಲೋಹ ಎಸ್ಪೆಷಲಿ ಲೋಹ ಶಿಲಾ ಏನದ್ದು ಅದು ಕೆತ್ತಲಕ್ಕೇನಾದ್ರು ಉಪಯೋಗ ಆಗತ್ತೆ. ಸೊ ಕೆತ್ತಿದ ಮೇಲೆ ಅದನ್ನ ಏನು ಮಾಡ್ತಾ, ಸೊ ಅದಕ್ಕೆ ಟಂಕಿ ಅಂತ ಅಲ್ಲಿ ಚಿಂತನೆ ಮಾಡಬೇಕು ಅಂತಾರೆ. ಸೊ ಟಂಕಿ ಅಂತ ಅಲ್ಲಿ ಚಿಂತನೆ. ಮತ್ತು ಇನ್ನೊಂದು ರೂಪದ ಚಿಂತನೆಯನ್ನು ಇಲ್ಲಿ ಕೊಡ್ತಾರೆ. ಇನ್ನೊಂದು ಯಾವ್ದು ರೂಪವನ್ನು ಚಿಂತನೆ ಮಾಡಬೇಕು ಅಂದ್ರೆ, ಟಂಕಿ ಆದ ಮೇಲೆ ಆ ವಿಗ್ರಹ ಕೆತ್ತುವಾಗ ಹೇಗೆ ಕೆತ್ತುತ್ತಾರದು, ವಿಗ್ರಹ ಕೆತ್ತುವಾಗ ಅದನ್ನ ಆ ಒಂದು ಕರಗಿಸ್ತಾರ, ಆ ಮೆಟಲಿಸ್ ಫಸ್ಟ್ ಮೋಲ್ಟ್ ಮಾಡ್ತಾರೆ, ಅದನ್ನ ಮೆಲ್ಟ್ ಮಾಡಿದ ಮೇಲೆ ಅದನ್ನ ಒಂದು ಅಚ್ಚುಗಳಲ್ಲಿ ಹಾಕಿ ಅಯ್ಯೋ ಏನೋ ಮಾಡ್ತಾರೆ. ದೇ ಹ್ಯಾವ್ ಟು ಫಸ್ಟ್ ಮೆಲ್ಟ್ ಇಟ್. ಅದ್ ತೆಗೆಯೋ ಪ್ರಾಸೆಸ್ ಅಲ್ಲಿ ನಮ್ಗೆ ಬಂದು ಆ ಬೆಂಕಿಗೆ ಸಂಬಂಧವೂ ಆಗತ್ತೆ. ಆದ ಕಾರಣದಿಂದ ಬೆಂಕಿಯಲ್ಲಿ ಇರುವಂತ ರೂಪ, ಬೆಂಕಿಯಲ್ಲಿ ಇರುವಂತ ರೂಪ ನಮ್ಗೆ ಗೊತ್ತು, ಹರಣಿಪತಿ ಪರಶುರಾಮ ದೇವರು. ಸೊ ಈ ಅದಕ್ಕೆ ಇಲ್ಲಿ ಪರಶುರಾಮ ದೇವರನ್ನು ಸ್ಮರಣೆ ಮಾಡೋದು. ಸೊ ಇಲ್ಲಿ ಅದಕ್ಕೆ ಹೇಳ್ತಾರ ಕೃತ ಪ್ರತೀಕದಿ, ಮಾಡಲ್ಪಟ್ಟ ಪ್ರತೀಕದಲ್ಲಿ ಯಾರಿರ್ತಾರೆ, ಟಂಕಿ ಇದೆ, ಚಿಸಲೆ ಟಂಕಿ ಮತ್ತು ಭಾರ್ಗವ ಅಂತ. ಅದು ಒಂದು ಮೀನಿಂಗ್ ಆದ್ರೆ ಇನ್ನೊಂದು ಭಾರ್ಗವ ಟಂಕಿ ಅಂತ ಬರಬೇಕು. ಟಂಕಿ ಭಾರ್ಗವ ಅಂತ ಹಾಕಿದಾರಂದ್ರೆ ಅಲ್ಲಿ ಏನು ಸೂಚಕ ಆಗತ್ತಂದ್ರೆ, ಈ ಮೆಟಲ್ಸ್ ಏನೋ ನಾವು ಬಳಸ್ತೀವಲ್ಲ ಅದು ಮಾಡಿದ ಮೇಲೆ ಹಾಗೇ ನಾವು ಪೂಜೆಗೆ ತಗೊಳ್ಳೋದಿಲ್ಲ, ಅದಕ್ಕೆ ಶುದ್ಧೀಕರಣ ಮಾಡಬೇಕು ಅಂತ ಒಂದು ನಾವು ಹೋಮಗಳಲ್ಲಿ ಅದು ನಮ್ಮ ಗುರು ಹಿರಿಯರ ಹತ್ರ ಕೊಟ್ಟು ಅದನ್ನ ಅಗ್ನಿ ಸುಕ್ತ ಮುಂತಾದ ಪಠಣದಿಂದ ಅಲ್ಲಿ ಹೋಮಗಳು ಮಾಡುವಾಗ ಅಲ್ಲಿ ಇಡ್ತೀವಿ. ಸೊ ಅದಕ್ಕೇನು ಭಾರ್ಗವ ಅಗ್ನಿ ಅಂತರ್ಗತ ಪರಶುರಾಮ ದೇವರು ಅದು ಬರ್ತಾರೆ. ಸೊ ಇದಕ್ಕೆ ಸೊ ಈ ಎರಡು ರೀತಿಯಿಂದ ಇದನ್ನ ಹೇಳ್ತಾರೆ. ಕೃತ ಪ್ರತೀಕದಿ ಟಂಕಿ ಭಾರ್ಗವ ಹುತವಹಾನಿಲ. ಆಮೇಲೆ ಇನ್ನು ಇದು ದೇವತೆಗಳು ಆಯ್ತು. ಇಲ್ಲಿ ದೇವತೆಗಳು ಯಾರನ್ನ ನಾವು ಇಟ್ಕೋಬೇಕು, ಈ ವಿಗ್ರಹಗಳಲ್ಲಿ ನಮ್ಮ ವಿಗ್ರಹಗಳಲ್ಲಿ ಯಾರನ್ನ ಇಟ್ಕೋಬೇಕು ಅಂದ್ರೆ ಟಂಕಿ ಮತ್ತು ಭಾರ್ಗವ ಅಂಬೋದನ್ನೇ ಹೇಳ್ತಿದ್ರು. ಬಟ್ ಇಲ್ಲಿ ಬರೋದು ನಮ್ಗೆ ಅಭಿಮಾನಿ ದೇವತೆಗಳು ಬೇಕಾಗಿದೆ. ಅದಕ್ಕೆ ಹೇಳ್ತಾರ ಹುತವಹ ಅನಿಲ ಮುಖ್ಯ ದಿವಿಜರು ಅಂತ ಹೇಳ್ತಾರೆ. ಹುತವಹ ಅನಿಲ ಅಂದ್ರೆ ಹುತ ಅಂದ್ರೆ ಆಹುತಿ, ವಹ ತಕೊಂಡು ಹೋಗೋರು ಯಾರು, ಅಗ್ನಿ ನಮ್ಗೆ ಗೊತ್ತು. ಸೊ ಅಗ್ನಿ ಮತ್ತು ಅನಿಲ, ಅನಿಲ ಅಂದ್ರೆ ವಾಯುದೇವರು, ಇವರನ್ನ ತಕೋಬೇಕು. ಹುತವಹ ಅನಿಲ ಮುಖ್ಯ, ಅವರೇ ಮುಖ್ಯವಾದ ದಿವಿಜರು, ಮುಖ್ಯವಾದ ದಿವಿಜರು ಅಲ್ಲಿ ಇದ್ದಾರೆ ಅಂತ. ಅಂದ್ರೆ ಇದಕ್ಕೆ ಏನ್ ಅರ್ಥ ಮಾಡಬೇಕು ಅಂದ್ರೆ, ಇಲ್ಲಿ ಹೇಳ್ತಾರೆ ಫಸ್ಟ್ ಏನ್ ಹೇಳ್ತಾರಂದ್ರೆ, ಈ ಪ್ರತೀಕ ನಾವು ಫಸ್ಟ್ ಹೇಳಿದಾಗೆ ಎರಡು ರೀತಿಯಾದ ಪ್ರತೀಕ ಇದೆ ಅಂತ ನೋಡಿ. ಅಂದ್ರೆ ಈ ಒಂದು ಕೃತ ಪ್ರತೀಕ ಅಂತ ತಕೊಂಡಾಗ, ಈ ಪದ್ಯದಲ್ಲಿ ಸಹಜ ಬಿಟ್ಟು ಬಿಡೋಣ, ಇಲ್ಲಿ ತಕೊಂಡಾಗ ಒಂದು ಬಂದು ಕೆಚ್ಚಿಸಿದ ಪ್ರತಿಮಾಗಳು, ಇನ್ನೊಂದು ಡೈರೆಕ್ಟ್ ಆಗಿ ಅಗ್ನಿ ಹೋಮ ಯಜ್ಞ ಯಾಗ ಮುಂತಾದ ಮಾಡುವಾಗ ಅರಣಿ ಮಥನದಿಂದ ಬರುವುದು ಅಂತ. ಸೊ ಅದು ಎರಡು ಅಂತ ತಕೊಂಡಾಗ ಇವಾಗ ಏನಾಗತ್ತಂದ್ರೆ, ಇಲ್ಲಿ ಹುತವಹ ಅನಿಲ, ಹುತವಹ ಅಂದ್ರೆ ಈ ಒಂದು ಪ್ರತೀಕದ ಎರಡೂ ಪ್ರತೀಕಗಳು, ಇಲ್ಲಿ ಪ್ರತೀಕದಲ್ಲಿ ದೇವತೆಗಳನ್ನ ಸ್ಮರಣೆ ಮಾಡಬೇಕು ಅಂತ ಇದೆ. ಈ ದೇವತೆಗಳನ್ನ ಹೇಗೆ ಸ್ಮರಣೆ ಮಾಡೋದು, ಯಾರು ದೇವತೆಗಳು ಅಂತ ಹೇಳಿದಾಗ ಅಲ್ಲಿ ಸಂಕಷ್ಣ ಒಡೆಯರು ಹೇಳ್ತಾರೆ, ದೇವತೆಗಳು ಅಂತ ತಕೊಂಡ ನಿಮ್ಗೆ 24 ದೇವತೆಗಳು ಇದ್ದಾರ ಅಲ್ಲವೋ, ಅಲ್ಲಿ 24 ದೇವತೆಗಳು ಇದ್ದಾರಲ್ಲಿ, ಒಂದೊಂದು ಕಡೆನೆ ಯಾವುದೇ ತಕೊಂಡನು 24 ದೇವತೆಗಳು, 24 ತತ್ವಗಳು ಇದೆ, 24 ದೇವತೆಗಳು ಇದ್ದಾರೆ. ಅಷ್ಟೆ ಗೋಳಕ ಅಂತ ಬರೋವಾಗ ಆಕ್ಚುಲಿ 24 ಗೋಳಕಗಳು ತಕೋಬೇಕು ಅಂತ, 24 ಗೋಳಕಗಳು ನೀವು ತಕೋಬೇಕು ಅಂತ ಅವ್ರು ಹೇಳ್ತಾರೆ. ಬಟ್ ಅಷ್ಟು ನಾವು ಹೋಗೋದಿಲ್ಲ, ಫಸ್ಟ್ ಅಂಡ್ ಲಾಸ್ಟ್ ಹೇಳ್ಬಿಟ್ರೆ ಎವ್ರಿಥಿಂಗ್ ಇಸ್ ಇನ್ಕ್ಲೂಡೆಡ್. ಸೊ ಫಸ್ಟ್ ಅಂಡ್ ಲಾಸ್ಟ್ ಏನಂತ ಇಟ್ಕೊಳ್ಳೋದು ಇಲ್ಲಿ ಅಂದ್ರೆ, ಫಸ್ಟ್ ಈ ಒಂದು ಕೆತ್ತಿದ ಪ್ರತಿಮೆಗಳು ಇರುತ್ತೆ, ನಮ್ ವಿಗ್ರಹಗಳು ಮನೇಲಿ ಇಟ್ಕೊಂಡಿರ್ತಿಲ್ಲ, ಪೂಜೆಯಲ್ಲಿ ಇಟ್ಕೊಂಡಿರುವಂತ ವಿಗ್ರಹಗಳು, ಈ ವಿಗ್ರಹಗಳಲ್ಲಿ ಆ ಒಂದು ಕೆತ್ತುವ ಕೆಲಸ ಅಂತಿದ್ದಿರಲ್ಲ, ಅದಕ್ಕೆ ಯಾವುದೇ ಕರ್ಮ, ಎಲ್ಲ ಕರ್ಮದಿಂದಲೇ ಆಗೋದು ಅಲ್ಲಿ, ಅದಕ್ಕೆ ಮೊಟ್ಟ ಮೊದಲು ನೀವು ಕರ್ಮಾಭಿಮಾನಿಯಾದ ಪುಷ್ಕರ ಕಥೆಯಲ್ಲಿ ಕೊನೆಯ ಮಾನವ ದೇವತೆಗಳು ಬರುವಾಗ ಪುಷ್ಕರ ಕೊನೆಯಾಗಿ ಬರ್ತಾನೆ, ಆ ಪುಷ್ಕರ ಕರ್ಮಾಭಿಮಾನಿ ಪುಷ್ಕರ, ಈ ಪುಷ್ಕರನನ್ನ ತಗೋಬೇಕು. ಅವನು ಫಸ್ಟ್ ಆದ್ಯ ಗೋಳಕ ಅಂತ ಅವನಿಗೆ ಹೆಸರು, ಫಸ್ಟ್ ಅವನೇ ಮುಖ್ಯವಾಗಿ ಬರ್ತಾನೆ. ಆದ್ಯ ಫಸ್ಟ್ ನಮ್ಮ ಹತ್ರ ಇರುವಂತದ್ದು ಅಲ್ಲಿ ಪುಷ್ಕರನಲ್ಲಿ ನೀವು ಬಂದು ಟಂಕಿಯನ್ನ ಚಿಂತನೆ ಮಾಡಿ, ಹಾಗೆ ಮಾಡ್ತಾ 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 ಕೊನೆಯಲ್ಲಿ ಯಾರು ಬರ್ತಾರ, ವಾಯು ಮುಖ್ಯ ದಿಯಾನ್, ವಾಯುದೇವರಲ್ಲಿ ಹೋಗಬೇಕು. ಸೊ ಇವಾಗ ಲಾಸ್ಟ್ ಹೇಳ್ಬಿಟ್ಟು ಅದಕ್ಕೆ ಮೇಲೆ ಇರುವಂತ ವಾಯುದೇವರು ಬಂದ್ಬಿಡ್ತಾರೆ. ಸೊ ಅದಕ್ಕೆ ಏನಾಗತ್ತಂದ್ರೆ, ಇಲ್ಲಿ ಟಂಕಿಯಿಂದ ಶುರು ಮಾಡಿ, ಟಂಕಿಯಲ್ಲಿ ಆ ಪುಷ್ಕರ, ನಾವು ವಿಗ್ರಹ ನೋಡುವಾಗ ಅಭಿಮಾನಿ ದೇವತೆಗಳು 24 ಹೇಳ್ತಾ ಹೋಗೋದಿಲ್ಲ, ಆ ಗೋಳಕದಲ್ಲಿ ಯಾವ್ಯಾವ ರೂಪದಿಂದ ಹೇಗಿರ್ತಾನೋ ಗೊತ್ತಿಲ್ಲ, ಬಟ್ ಈ ಟಂಕಿ ಅಂತೂ ಎಲ್ಲಾ ಕಡೆನೆ ಇದ್ದೇ ಇರ್ತಾನ. ಆ ಟಂಕಿ ಆದವನು ಒಂದೊಂದು ಇಂದ್ರನಿಗೆ ಇಂದ್ರ ಗೋಳಕದಲ್ಲಿ ಹ್ಯಾಕ್ ಕಾಣಿಸ್ತಾನೆ, ರುದ್ರ ಗೋಳಕದಲ್ಲಿ ಹ್ಯಾಕ್ ಕಾಣಿಸ್ತಾನೆ, ಅದೆಲ್ಲ ನಮ್ಗೆ ಬೇಕಾಗಿಲ್ಲ, ನಮ್ಗೆ ಟೂ ಮಚ್ ಆಗ್ಬಿಡುತ್ತೆ. ಅದಕ್ಕೆ ಕೆಳಗೆ ಇರುವಂತ ಪುಷ್ಕರ ತಗೊಂಡ ಪುಷ್ಕರನಲ್ಲಿ ಅವನು ಬಂದು ಟಂಕಿ ಎಂಬ ರೂಪದಿಂದ ನಿಂತಿರ್ತಾನೆ. ಆಮೇಲೆ ಮುಖ್ಯ ಒಂದು ಕೊನೆಯಲ್ಲಿ ಬರುವಾಗ ವಾಯುದೇವರಲ್ಲಿ ಅವನು ನಿಂತಿರ್ತಾನೆ, ವಾಯುದೇವರಲ್ಲಿ ವಾಯೋ ಮುಖ್ಯದೇ ಅಂತ. ಸೊ ನೀವು ಯಾವ ಪ್ರತಿಕ, ಸೊ ವಾಯುದೇವರಲ್ಲಿ ಯಾವ ರೂಪದಿಂದ ನಿಂತಿರ್ತಾನೆ ಅಂದ್ರೆ, ನೀವು ಯಾವ ಪೂಜೆ ಮಾಡ್ತಿರೋ ಯಾವ ರೂಪ ಧನ್ವಂತ್ರಿ ಅಂತ ಇಟ್ಕೊಂಡ್ರೆ, ವಾಯು ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗ ಧನ್ವಂತ್ರಿ ಅಂತ ಹೇಳಿ. ಸೊ ಯಾವ ದೇವರು ಸತ್ಯನಾರಾಯಣ ಪೂಜೆ, ಸತ್ಯನಾರಾಯಣ ಬರುವಾಗ ಅದನ್ನ, ಸೊ ಯಾವ ಧ್ಯೇಯ ಮೂರ್ತಿ ಅಂತ ನೀವು ಇಟ್ಟುಕೊಂಡು ಅಲ್ಲಿ ಮಾಡ್ತಿರೋ ಅದನ್ನ ತಂದು ಇಟ್ಕೋಬೇಕು. ಫಸ್ಟ್ ಬಂದು ಈ ಟಂಕಿ ಅಂತ ಇಟ್ಕೊಳ್ಳೋದು, ಟಂಕಿ ಎಲ್ಲಿ ಇದಾನಂದ್ರೆ ಅವನು ಬಂದು ಪುಷ್ಕರನಿಂದ ಅಂತ. ಸೊ ಹೀಗೆ ಗೋಳಕ ಚಿಂತನೆ ಮಾಡಬೇಕು ಅಂತ. ಸೊ ಇದಾದ ಮೇಲೆ ನೆಕ್ಸ್ಟ್ ಬಂದು ಇನ್ನೊಂದು ಕೊಟ್ಟಿದ್ದಾರೆ, ಹುತವಹ ಅಂತ ಕೊಟ್ಟಿದ್ದಾರಲ್ಲ, ಭಾರ್ಗವ ಹುತವಹ ಅದು ಕೊಟ್ಟಿದ್ದಾರಲ್ಲ ಇಲ್ಲಿ ಅಂತ ಹೇಳಿದ್ರೆ, ಅದಕ್ಕೆ ಹೇಳ್ತಾರ, ಇವಾಗ ಅಗ್ನಿಯಲ್ಲಿ ಹೋಮ ಹವನ ಮಾಡುವಾಗ ಅದಕ್ಕೆ ಆಲ್ರೆಡಿ ಅಗ್ನಿ ಹೇಳಿದ್ರೆ ಅವನು ಕೆಳಗೆ ಇರುವಂತ ಟಂಕಿ ಇವನ್ನೆಲ್ಲ ಬಂದ್ಬಿಡ್ತಾನ, ಅಲ್ಲಿ ಟಂಕಿ ಅಂತ ಪ್ರತ್ಯೇಕವಾಗಿ ಇಲ್ಲ. ಅಲ್ಲಿ ಏನಾಗತ್ತೆ ಅಂದ್ರೆ, ಆ ಸ್ಟೇಜ್ ಎಲ್ಲ ದಾಟಿಬಿಡ್ತೀವಿ, ಮೂರ್ತಿ ಪ್ರತಿಮೆಗೆ ಮಾಡೋದಕ್ಕೇನು, ಆ ಒಂದು ಅಗ್ನಿಯಲ್ಲಿ ಮಾಡೋದಕ್ಕೇನು ಸ್ವಲ್ಪ ವ್ಯತ್ಯಾಸ ಇದೆ. ಅಲ್ಲಿ ಬರೋವಾಗ ದಟ್ಸ್ ಆಲ್ ಅಂಡರ್ಸ್ಟುಡ್, ಅಗ್ನಿಗೆ ಕೆಳಗೆ ಇರುವಂತ ಅಷ್ಟು ಪುಷ್ಕರ ಯಾರ್ಯಾರಿದ್ದಾರೋ ಅವರೆಲ್ಲ ದಯಾರಾಲ್ ಅಂದಿಸ್ತದೆ, ಆಲ್ರೆಡಿ ದೇ ಆರ್ ದೇರ್. ಅಗ್ನಿಯಿಂದ ಶುರು ಮಾಡ್ತೀವಿ ನಾವು. ಸೊ ಅಗ್ನಿಯಿಂದ ಶುರು ಮಾಡುವಾಗ ಅಗ್ನಿಯಿಂದ ನಾವು ನೋಡ್ತೀವಲ್ಲ, ದೀಪ ದೇವರಿಗೆ ದೀಪ ಹಚ್ಚಿದಾಗ ನಾವು ಮಾಡ್ತೀವಲ್ಲ, ದೀಪ ಎಲ್ಲೆಲ್ಲಿ ದೀಪ ಇದೆಯೋ ಅಲ್ಲೆಲ್ಲ ಹರಣಿಪತಿ ಪರಶುರಾಮ ಅಂತ ನಾವು ಹೇಗೆ ಅಂತೀವೋ ಅಗ್ನಿ ಅಂತರ್ಗತ ಅಗ್ನಿ ಕಾಣುತ್ತೆ ನಮ್ಗೆ, ಅಂದ್ರೆ ದೀಪ ಕಾಣುತ್ತೆ, ದೀಪದಲ್ಲೇ ಅಗ್ನಿ ಅಂತರ್ಗತ ಪರಶುರಾಮ ಅಂತ ಹೇಳ್ಬಿಡ್ತೀವಿ. ಹಾಗೇನೆ ಇಲ್ಲಿ ಹೋಮ ಯಜ್ಞ ಯಾಗ ಇದು ಮಾಡುವಾಗ ಅಲ್ಲಿ ಹುತವಹ ಅಲ್ಲಿ ಆಹುತಿ ಹಾಕಿದ್ದಾಗೆ ಅದನ್ನ ತಕೊಂಡು ಹೋಗ್ತಾನವನು ಅಗ್ನಿಯಲ್ಲಿ. ಅಗ್ನಿ ಇದು ಒಳ್ಳೆ ಪ್ರತೀಕ, ಉಳಿದ ಪ್ರತೀಕೆಯಲ್ಲಿ ಹಾಗಿಲ್ಲ, ಅಗ್ನಿಯಲ್ಲಿ ಅದು ವಿಶೇಷ. ಸೊ ಹುತವಹ ಹುತವಹನಲ್ಲಿ ಹುತವಹನಲ್ಲಿ ಯಾರು ಭಾರ್ಗವ, ದಟ್ ಈಸ್ ದ ಪಾಯಿಂಟ್. ಹುತವಹನಲ್ಲಿ ಅಂದ್ರೆ ಅಗ್ನಿಯಲ್ಲಿ ಭಾರ್ಗವ ರೂಪ ಭಗವಂತನನ್ನ ಇಟ್ಟುಕೊಳ್ತೀವಿ. ಸೊ ಈ ಭಾರ್ಗವ ಎಂಬುದು ಅಲ್ಲಿ ಹೇಗೆ ನಾವು ಟಂಕಿ ಎಂಬುದಕ್ಕೆ ಪಾಪ ಬಂಧ ನಿರ್ಮೂಲ ಮಾಡ್ತಾನ ಅಂತ ಹೇಗೆ ತಕೊಂಡಿವು, ಹಾಗೇನೆ ಇಲ್ಲಿ ಭಾರ್ಗವ ಅಂತ ತಕೊಂಡಾಗ್ಲೂ ಹಾಗೆ ಆಗತ್ತ. ಭಾರ್ಗವ ಅಂದ್ರೆ ಭಾ ಅಂಬೋದಕ್ಕೆ ಅನೇಕ ಅರ್ಥಗಳು ಉಂಟು, 28 ಅರ್ಥಗಳು. ಎಲ್ಲವನ್ನು ಎಷ್ಟು ನಿಮಗೆ ನೆನಪು ಬರ್ತೋ ಅಷ್ಟು ಇಟ್ಟುಕೊಳ್ಳಿ, ಇಲ್ಲದೆ ಕಣ್ಣು ಮುಂದೆ ಕಾಣಿಸ್ತಾ ದೀಪ ದೀಪ ಪ್ರಕಾಶ ಕಾಂತಿ ಜ್ಞಾನದ ಪ್ರಕಾಶ ಜ್ಞಾನ ಇಟ್ಟುಕೊಳ್ಳಿ. ಜ್ಞಾನ ಇಟ್ಟುಕೊಂಡು ಜ್ಞಾನ ರೂಪದಿಂದ ಭ ಅಂಬೋದು ಜ್ಞಾನ ರೂಪ, ರು ಅಂದ ಅರು ಅರ್ಚತಿ ಅರುಚ್ಛತೆ ರುಚ್ಛತೆ ಅಂದ್ರೆ ಕ್ರೀಡಾ ರೂಪನಾಗಿದ್ದಾನೆ ಪೂರ್ಣ. ಕ್ರೀಡೆ ಯಾವಾಗ ಮಾಡ್ತಾನೆ, ಕ್ರೀಡೆ ನಾವು ಯಾವಾಗ ಕುಣಿತೀವಿ, ನಮ್ಗೆ ಆನಂದ ಒಳಗಿದ್ದಾಗ ನಾವು ಕುಣಿತೀವಿ. ಹಾಗೇನೆ ಅವನು ಕ್ರೀಡಾ ರೂಪನಾಗಿದ್ದಾನೆ, ಅವನು ಆನಂದಪೂರ್ಣ. ಕ್ರೀಡಾ ರೂಪ ಅಂದ್ರೆ ಯಾವತ್ ಎಲ್ಲಾನು ಕ್ರೀಡಾ ಕ್ರೀಡಾ ಅಂದ್ರೆ ನಾವು ಸ್ವಪ್ರಯೋಜನ ಇಲ್ಲ ಪರಪ್ರಯೋಜನ ಅದು ಒಂದು. ಇನ್ನೊಂದು ಕ್ರೀಡಾ ರೂಪ ಅಂದ್ರೆ ಪೂರ್ಣ ಆನಂದ, ಆನಂದದ ಅಭಿವ್ಯಕ್ತಿ, ಪೂರ್ಣ ಆನಂದ ರೂಪದಿಂದ ಅವನು ಜ್ಞಾನ ಕೊಡುತ್ತಾ ಇರ್ತಾನೆ. ಸೊ ಅದಕ್ಕೆ ಪೂರ್ಣ ರೂಪದಿಂದ ಅವನು ಪೂರ್ಣ ಆನಂದನಾಗಿ ಅವನು ಕಾಂತಿಯುಕ್ತನಾಗಿ ದೀಪ್ತಮಾನನಾಗಿ. ಗ ಅಂದ್ರೆ ಅಲ್ಲಿ ಜ್ಞಾನ ಜ್ಞಾನ ಅಂತ ಬರುತ್ತ, ಅಲ್ಲಿ ಭಾ ಅಂಬೋದಕ್ಕೆ ಜ್ಞಾನ ಇಟ್ಕೊಂಡು ಭಾರ್ ಭಾ ಅರ್ ಗ ಅಂತ ಅದೇ ಜ್ಞಾನ ಹೇಳ್ತಿರಲ್ಲ ಅಂದ್ರೆ ಗ ಅದು ನಮ್ಗೆ ಬರಬೇಕು, ಜ್ಞಾನ ಸಾಧನ ಆಗಬೇಕಲ್ಲ, ಜ್ಞಾನಕ್ಕೆ ಸಂಬಂಧವಾದ ಜ್ಞಾನ ಸಾಧನ ನಮ್ಗೆ ಆಗಬೇಕು, ಅದಕ್ಕೆ ನಮ್ಗೆ ಕೊಡ್ತಾನೆ. ಅವನು ಜ್ಞಾನ ರೂಪವಾಗಿ ನಿಂತಿದ್ದಾನೆ, ಅದು ನಮ್ಗೆ ಬರಬೇಕಲ್ಲ, ನಮಗೆ ಪ್ರಯೋಜಕ ಆಗಬೇಕಲ್ಲ. ಸೊ ಹಾಗೆ ಕೊಡ್ತಾನೆ ಜ್ಞಾನ ಕೊಟ್ಟು ಎಲ್ಲಿ ಇದ್ದಾನೆ ಅವನು, ಜ್ಞಾನ ಜ್ಞಾನ ಕೊಡೋದು ಮಾತ್ರ ಇಲ್ಲ, ವ ಅದಕ್ಕೆ ಹೇಳವ ಭಾರ್ಗ ವ ಅಂದ್ರೆ ಜ್ಞಾನ ಕೊಟ್ಟು ಅದಕ್ಕೆ ಬೇಕಾದ ಬಲವೂ ಬೇಕು. ನಮ್ಗೆ ಜ್ಞಾನ ಇದೆ ಬಟ್ ಮಾಡ್ಲಕ್ಕೆ ಭಯ ಇರತ್ತೆ, ಆತ್ಮ ಬಲ ಇಲ್ಲ, ಯುಕ್ತಿ ಬಲ ಇಲ್ಲ, ಇದು ನಮ್ಗೆ ಸಪೋರ್ಟ್ ಬೇಕು. ಸೊ ಅದು ಕೊಡ್ಲಕ್ಕೆ ಇದ್ದಾನೆ. ಸೊ ಅಗ್ನಿಯಲ್ಲಿ ಹಾಗೆ ನಿಂತಿದ್ದಾನೆ. ಅದಕ್ಕೆ ಹೋಮಲ್ಲ ಆದ ಮೇಲೆ ಉದ್ದಕ ಫಲ ಹೇಳ್ತಾರೆ, ವೀರ್ಯಮ್ಮ ತೇಜಸ್ಸು ದೇಹಿಮೆ ಹವ್ಯ ವಾಹನ ಎಲ್ಲ ಎಲ್ಲ ಈ ಬಲ ಎಲ್ಲವೂ ಬರುತ್ತೆ ಅಲ್ಲಿ ಭಾರ್ಗವ ರೂಪದಿಂದ. ಏನೇನೆಲ್ಲ ಆಗತ್ತಂತ ಅಲ್ಲಿ ನಾವು ಹೋಮ ಹವನ ಮಾಡಿದ್ದಾಗ ಅವರು ಕೊನೆಯಲ್ಲಿ ಫಲಸ್ತುತಿ ಹೇಳೋ ಫಲ ಹೇಳ್ತಾರ ಪೂರ್ಣಾಹುತಿ ಟೈಮ್ಲಿ. ಸೊ ಅದನ್ನೇ. ಸೊ ಹೀಗೆ ದೇವರು ಇದ್ದಾನೆ ಅಂತ ಮುಖ್ಯ ದಿವಿಜರು ತೂತಿ. ಸೊ ಇವ್ರುಗಳು ಈ ದೇವತೆ. ಸೊ ಏನಾಯ್ತು ಇಲ್ಲಿ, ವೆದರ್ ಇಟ್ ಈಸ್ ಅಗ್ನಿಯಲ್ಲಿ ಡೈರೆಕ್ಟ್ ಆಗಿ ಅಗ್ನಿಹೋತ್ರ ಮುಂತಾದ ಕಾರ್ಯ ಮಾಡ್ತಿರೋ ಅದರ ಮಾಡ್ತಿರೋ ಅಥವಾ ನೀವು ಒಂದು ವಿಗ್ರಹ ಇಟ್ಟುಕೊಂಡು ಪೂಜೆ ಮಾಡುತ್ತಿರೋ, ಎರಡಲ್ಲಿನೂ ನಿಮ್ಗೆ ತತ್ವಾಭಿಮಾನಿ ದೇವತೆ 24 ತತ್ವಗಳ ಅಭಿಮಾನಿ ದೇವತೆಗಳು ಅಲ್ಲೇ ಒಳಗೆ ಇದ್ದಾರೆ. ಮೊಟ್ಟ ಮೊದಲು ಇಲ್ಲಿ ಮಾಡುವಾಗ ಪುಷ್ಕರನ್ನ ಇಟ್ಟುಕೋಬೇಕು, ಆ ಅಗ್ನಿಯಲ್ಲಿ ಮಾಡುವಾಗಲೂ ಪುಷ್ಕರನೂ ಇದ್ದಾನೆ, 24 ಪುಷ್ಕರನೂ ಇದ್ದಾನೆ. ಮುಖ್ಯವಾಗಿ ಸ್ಟಾರ್ಟಿಂಗ್ ಪಾಯಿಂಟ್ ಡೈರೆಕ್ಟ್ ಆಗಿ ಪುಷ್ಕರನಿಂದ ಅಗ್ನಿ ಅಗ್ನಿಗೆ ಕಳೆಗಿರುವವರು ಬಂದಿರ್ತಾರೆ. ಅಗ್ನಿಯಿಂದ ಮುಖ್ಯ ಪ್ರಾಣ ತನಕ ಹೋಗ್ಬೇಕು, ಕೊನೆಯಲ್ಲಿ ಮುಖ್ಯ ವಾಯೋ ಮುಖ್ಯ ಧ್ಯಾನ. ಎರಡು ಕಡೆನು ವಾಯುದೇವರನ್ನ ಇಟ್ಟುಕೊಂಡು ಅಲ್ಲಿ ನಿಮ್ಗೆ ಯಾವ ದೇವರನ್ನ ಯಾವ ರೂಪವನ್ನ ಯಾವ ವಿಷ್ಣುವಿನ ಪೂಜೆ ಬೇರೆ ಯಾರ್ದಿಲ್ಲ, ವಿಷ್ಣು ಯಾವ ರೂಪವನ್ನ ಧನ್ವಂತರಿ ಮಾಡ್ತೀರೋ, ಸತ್ಯನಾರಾಯಣ ಮಾಡ್ತೀರೋ, ಏನು ಮಾಡ್ತೀರೋ ನೀವು ಪುರುಷ ರೂಪದಿಂದ ವಾಸುದೇವ ರೂಪವನ್ನ ಮಾಡ್ತೀರೋ, ನಾರಾಯಣ ಗಾಯತ್ರಿ ಪ್ರತಿಪಾದನಾದಂತ ನಾರಾಯಣನ ಮಾಡ್ತೀರೋ, ನೀವು ಏನ್ ಮಾಡ್ತೀರೋ ಅದನ್ನ ಡೈರೆಕ್ಟ್ ಆಗಿ ಅಲ್ಲಿ ಇಟ್ಟುಕೊಳ್ಳೋದು. ಸೊ ಹೀಗೆ ಇದನ್ನ ಪೂಜೆ ಮಾಡಬೇಕು. ಸೊ ಮತ್ತೆ ಹೇಗೆ ಪೂಜೆ ಮಾಡೋದು, ಈ ವರ್ಸಲ್ಲಿ ಎರಡು ಅಂಶಗಳನ್ನ ಹೇಳಿದ್ದಾರೆ. ಒಂದು ಅಂಶ ಬಂದು ಈ ಜಡಪ್ರತಿ, ಬಿಕಾಸ್ ದಿಸ್ ಇಸ್ ದ ಪ್ರಿವೆಲೆಂಟ್ಲಿ ವಿ ಡೂ ಇಟ್. ಜಡ ಪ್ರತೀಕ ಇಟ್ಟುಕೊಂಡೆ, ಒಂದು ಫೋಟೋ ಇರ್ಬೋದು, ವಿಗ್ರಹ ಇರ್ಬೋದು, ಏನೋ ಒಂದು 8 ರಂಡವಲ್ಲಿ ಇರ್ಬೋದು, ಯಾವುದೇ ಇಟ್ಟುಕೊಂಡ್ರು ಜಡದಿಂದ ಜಡವನ್ನ ಇಟ್ಟುಕೊಂಡೇ ನಾವು ಮಾಡ್ತೀವಿ. ಸೊ ಅದಕ್ಕೆ ಇದು ಹೇಗೆ ಪೂಜೆ ಮಾಡಬೇಕು ಅಂಬುದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಹೇಗೆ ಪೂಜೆ ಮಾಡಬೇಕು ಅಂದ್ರೆ ಇಲ್ಲಿ ಹೇಳ್ತಾರ, ಇಲ್ಲಿ ನೆಕ್ಸ್ಟ್ ಇದು ಹೇಳ್ತಾರೆ, ತುತಿಸಿಕೊಳ್ಳುತ್ತ ಅಭಿಮಾನಿಗಳು ತಾವಾಗಿ ನೆಲೆಸಿತ್ತು. ಸೊ ಇಲ್ಲಿ ಈ ದೇವತೆಗಳು ಇದ್ದು ದೇವರನ್ನೇ ಪ್ರಾರ್ಥನೆ ಮಾಡಿಸ್ತಾ ಇರ್ತಾರಂತ ಅವರು. ಯಾವಾಗ್ಲೂ ಅವರಿಂದ ಸ್ತುತಿಸಲ್ಪಟ್ಟವನಾಗ ದೇವರಿದ್ದಾನೆ ಅಂತ ಅದನ್ನ ನಾವು ಸ್ಮರಣೆ ಮಾಡೋದಷ್ಟೇ. ಮಾಡಿಬಿಟ್ಟು ಇದು ಯಾವಾಗ ಮಾಡಬೇಕು, ಈ ಪ್ರತಿಮಾ ಪೂಜೆ ಯಾವಾಗ ಮಾಡಬೇಕು, ಪ್ರತಿ ದಿವಸ ಡೈಲಿ ನಾವು ಪ್ರತಿ ದಿವಸ ಈ ಪೂಜೆಯನ್ನ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಪ್ರತಿ ದಿವಸ ಪೂಜೆ ಮಾಡುವ ಕ್ರಮ ಇಲ್ಲಿ ಕೊಟ್ಟಿದ್ದಾರೆ. ಹೇಗೆ ಮಾಡಬೇಕು ಎಂಬುದನ್ನ ವ್ಯಾಖ್ಯಾನದಲ್ಲಿ ಶಂಕೃಷ್ಣ ಒಡೆಯರು ವಿಸ್ತಾರವಾಗಿ ಕೊಟ್ಟಿದ್ದಾರೆ. ಹಿಂದೆನೂ ಒಮ್ಮೆ ನೋಡಿದ್ದೀವಿ ಹೇಗೆ ಪೂಜೆ ಮಾಡಬೇಕು ಅಂದ್ರೆ, ಹಿಂದೆ ಬಂದಿದೆಲ್ಲ ಅನ್ವಯ ವ್ಯತಿರೇಕ ಅಲ್ಲಿ ಆ ಪದ್ಯದಲ್ಲಿ 25th ಪದ್ಯದಲ್ಲಿ ಹೇಗೆ ಹೇಳಿದ್ದಾರೋ ಅದನ್ನ ಇಲ್ಲಿ ತಂದು ಇಡಬೇಕು. ಅನ್ವಯ ವ್ಯತಿರೇಕ ಪೂಜೆ ಅಂತ ಹೇಳಿದ್ದಾರೆ, ಸಮನ್ವಯ ಪೂಜೆ ಅಂತ. ಅದನ್ನ ಇಟ್ಟುಕೊಂಡು ಅಂದ್ರೆ ಏನಾಯ್ತು, ಸಮನ್ವಯ ಪೂಜೆ ಅಂದ್ರೆ ನೋಡಿದ್ದೀವಿ ಫಸ್ಟ್ ಏನ್ ಮಾಡ್ಬೇಕು, ಒಳಗಿರುವಂತ ದೇವರು ದೇವರನ್ನ ಚಿಂತನೆ ಮಾಡ್ಬೇಕು. ಸೊ ಅದಕ್ಕೆ ಏನ್ ಹೇಳ್ತಾರೆ, ಬಿಂಬ ಆವಾಹನೆ ಆಗಬೇಕು. ಸೊ ಬಿಂಬನನ್ನ ಆವಾಹನೆ, ಅಲ್ಲಿ ನಮ್ಮ ಮುಂದೆ ಒಂದು ವಿಗ್ರಹ ಏನೋ ಒಂದು ಪ್ರತೀಕ, ವಾಟ್ ಎವರ್ ಪ್ರತೀಕ, ನಿಮ್ಗೆ ತುಂಬಾ ಪರಿಚಿತವಾಗಿ ಇರಬೇಕು ಆ ಪ್ರತೀಕ, ಒಂದೇ ಪ್ರತೀಕ ಇರಬೇಕು, ಮುಖ್ಯವಾಗಿ ಒಂದು ಪ್ರತೀಕ ಇರಬೇಕು. ಅದಕ್ಕೆ ನಾವು ತುಳಸಿ ಪೂಜೆ ಮುಂತಾದ ಮಾಡುವಾಗ್ಲೂ ಒಂದು ಚಿಕ್ಕ ವಿಗ್ರಹ ನಾನು ಇಟ್ಕೊಳ್ತೀವಿ. ಕೆಲವರು ತುಳಸಿ ಬಿಟ್ಟು ಬೇರೆ ಏನು ಪೂಜೆ ಮಾಡೋದಿಲ್ಲ, ಬಿಕಾಸ್ ಅಲ್ಲಿ ನಿತ್ಯ ಸನ್ನಿಧಾನ ಇರುತ್ತೆ, ಸಹಜವಾಗಿರುತ್ತೆ, ಲೋಪದೋಷಗಳು ಬರೋದಿಲ್ಲ ಅಂತ ತುಳಸಿಯನ್ನೇ ಇಟ್ಟುಕೊಳ್ತಾರೆ. ಗಂಗಾ ತುಳಸಿ ಇಲ್ಲದವರು ಏನೋ ಗಂಗೆ ತಾಲೆಯನ್ನು ಇಟ್ಟುಕೊಳ್ತಾರೆ, ಅಥವಾ ಒಂದು ಚಕ್ರ ಅಂಕಿ ಇಟ್ಟುಕೊಳ್ತಾರೆ. ಅದ್ರ ಜೊತೆಯಲ್ಲಿ ನೆನಪು ಬರ್ಲಕ್ಕೆ ಒಂದು ವಿಗ್ರಹ ಬೇಕು ನಮಗೆ. ಯಾಕೆಂದ್ರೆ ಈ ಪ್ರತಿ ತುಳಸಿ ತುಳಸಿ ಚಿಂತನೆ ಮಾಡೋ ಒಳಗೇನೋ ಆ ತುಳಸಿಯ ಆ ಒಂದು ಆಕಾರವೇ ನೆನಪಿಗೆ ಬರುತ್ತೆ, ಹಾಗಲ್ಲ, ಒಂದು ಪ್ರತಿಮೆಯನ್ನ ಇಟ್ಟುಕೊಳ್ಬೇಕು. ಸಾಳೆಗ್ರಾಮ ಮುಂತಾದ ಪೂಜೆ ಮಾಡೋರು ಒಂದು ಪ್ರತೀಕವನ್ನ ಅಲ್ಲಿ ಇಟ್ಟುಕೊಂಡಿರ್ತಾರೆ, ಯಾಕೆಂದ್ರೆ ದಿನಾಗ್ಲೂ ಅದನ್ನು ನೋಡಬೇಕಂತ. ಆ ಒಂದು ಕೆತ್ತಿದ ಪ್ರತಿಮೆ ಎಲ್ಲೋ ಒಂದು ಅಂಗಡಿಯಿಂದ ತಗೊಳ್ಳೋದಲ್ಲ, ಸರಿಯಾಗಿ ಸಲಕ್ಷಣವಾಗಿ ಇರುವಂತದ್ದನ್ನ ತಕೊಂಡು ಬರಬೇಕು. ನಮ್ಗೆ ಇಲ್ಲದ್ರೆ ಇದ್ರೆ ಮಾಮೂಲಾಗಿ ಎಲ್ಲರ ಮನೆಯಲ್ಲೂ ಗುರು ಹಿರಿಯರು ಕೊಟ್ಟದ್ದೇ ಇರತ್ತೆ, ಅದನ್ನೇ ಇಟ್ಟುಕೊಳ್ಳೋದು. ಸೊ ಅದಲ್ಲಿ ಇವಾಗ ಏನ್ ಬಿಂಬ ಆವಾಹನೆ ಮಾಡಬೇಕು ಅಂತ ಹೇಳ್ತಾರೆ. ಸೊ ಆವಾಹನೆ ಮಾಡೋದು ಯಾವುದು, ನಾವು ಮನಸ್ಸಲ್ಲಿ ನಮ್ಮ ಹೃತ್ಕಮಲದಲ್ಲಿ ಇರುವಂತ ಬಿಂಬನನ್ನ ಧ್ಯಾನ, ಇದು ಧ್ಯಾನಂ ಅಂತ ಹೇಳ್ತಾರೆ. ಅದು ಶ್ಲೋಕ ಹೇಳೋದಲ್ಲ, ಧ್ಯಾನ ಮಾಡಬೇಕು ಇತಿ, ಈ ತರ ರೀತಿಯಿಂದ ಧ್ಯಾನ ಮಾಡುವಂತ ವಿಧಿ. ಸೊ ಧ್ಯಾನ ಒಳಗಡೆ ಅವನ ನಿಮ್ಗೆ ಹೇಗೆ ಆಗತ್ತೋ, ಒಂದು ಅಷ್ಟದಳ ಹಾಕೊಂಡು ಅಲ್ಲಿ ಒಂದು ಅಗ್ರೇಷನ್ ಆಗಿ ಆ ಒಂದು ಸ್ಥೂಲ ಬಿಂಬ ಈ ಹಾಗೆ ತಾನೋ ಗೊತ್ತಿಲ್ಲ. ಸೊ ನಾವು ಯಾವ ರೂಪ ಬೇಕಾದ್ರೆ ಚಿಂತನೆ ಮಾಡ್ಕೋಬಹುದು ನಮಗೆ, ಯಾಕೆಂದ್ರೆ ಆ ರೂಪ ಆ ಬಿಂಬನಲ್ಲಿ ಇದ್ದೇ ಇದೆ, ಅನಂತ ರೂಪದಿಂದ ಯುಕ್ತನಾದವನು. ಸೊ ಅದನ್ನ ನಾವು ಚಿಂತನೆ ಅಲ್ಲಿ ಮಾಡಿ ಆ ಬಿಂಬನನ್ನ ಚಿಂತನೆ ಮಾಡಿ ದೆನ್ ಅಲ್ಲಿ ಏನು ಫಸ್ಟ್ ಸ್ಟೆಪ್ ಏನು ಅಂದ್ರೆ, ಅಲ್ಲಿ ನಾವು ಪೂಜೆ ಮಾಡೋದಿಲ್ಲ, ನಮಗೆ ಪೂಜೆ ಮಾಡಕ್ಕೆ ಗೊತ್ತಿಲ್ಲ. ಸೊ ಅಲ್ಲಿ ಏನು ಅಂದ್ರೆ, ಅಲ್ಲಿ ಒಳಗೆ ಇರುವಂತ ನೆನಪು ಬಂದ್ರೆ ನಿಮ್ಗೆ ಆ ಒಂದು 9th ಸಂಧಿಯಲ್ಲಿ ಬಂದಂತೆ ಅಷ್ಟದಳ ಹಾಕಿ ಅಲ್ಲಿ ಇರುವಂತ ಅಷ್ಟ ದಿಕ್ಪಾಲಕರು ಮೇಲೆ ಕೆಳಗೆ 10 ದಿಕ್ಕುಗಳು 10 ದಿಕ್ಪಾಲಕರು ಅಲ್ಲಿ ಹೇಳುವಾಗ ನಾವು ಹೇಳಿದ್ವಿ, ಆ ಪತ್ನಿ ಸಮೇತರಾಗಿ ಸ ಆಯುಧ ಸ ಭಾರ್ಯ ಸ ಆಭರಣ ವಾಹನ ಯುಕ್ತವಾಗಿರೋರು ಅಂತ ಅವರ ಲಕ್ಷಣಗಳು ಅಷ್ಟ ದಿಕ್ಕು, ಟಾಪ್ ಅಂಡ್ ಬಾಟಮ್ 10 ಅಲ್ಲಿ ಇರುವಂತ ಸಭಾರ್ಯ ಸಹಿತ. ಆ ಹೆಂಡತಿ ನೆನಪು ಬಂದಿಲ್ಲ, ದೇವತೆಗಳ ಹೆಂಡತಿ ನೆನಪು ಬಂದ್ರೆ ಸಭಾರ್ಯ ಅಂತ, ಅವರು ಪತ್ನಿ ಸಮೇತರಾಗಿ ಅಂತ ಚಿಂತನೆ ಮಾಡುತ್ತಾ ಅಲ್ಲಿ ಅವರು ಏನು ಚಿಂತನೆ ಮಾಡಿದ್ದೀವಿ ಇಲ್ಲಿ, ಅವರೆಲ್ಲ ಅಲ್ಲಿ ಎಲ್ಲಿ ಇದ್ದಾರೆ, ಸುಮ್ಮನೆ ಸುಮ್ಮನೆ ನಿಂತಿದ್ದಾರಾ, ಇಲ್ಲ, ಏನು ಚಿಂತನೆ ಮಾಡಬೇಕು ಅಂದ್ರೆ ಅವರು ದೇವರನ್ನ ಇಲ್ಲಿ ತುತಿಸಿಕೊಳ್ಳುತ್ತಾ, ಅದು ಹೇಳ್ತಾರೆ ತುತಿಸಿಕೊಳ್ಳುತ್ತಾ ಅಭಿಮಾನಿಗಳು ತಾವಾಗಿಂತ ಹೊರಗೆ ಕೃತ ಪ್ರತೀಕದಲ್ಲಿ ಹೇಗೆ ಹೇಳ್ತಾರೋ ಹಾಗೇನೆ ಒಳಗೇನು ಇವನನ್ನ ಪೂಜೆ ಮಾಡುತ್ತಾ ಇರ್ತಾರ. ಪೂಜೆ ಮಾಡೋದು ಅಂದ್ರೆ ಏನು, ಪೂಜೆ ಮಾಡೋದು ಅಂದ್ರೆ ದೇವರ ಉಪಕಾರದ ಸ್ಮರಣೆ, ಅದನ್ನ ಮಾಡ್ತಾ ಇರ್ತಾರೆ. ಯಾಕೆಂದ್ರೆ ಎಲ್ಲವೂ ಅಲ್ಲಿ ಜಡವಾಗೇ ಇದೆ, ಈ ಸ್ಥೂಲ ಬಿಂಬನನ್ನು ಪೂಜೆ ಮಾಡ್ತಾ ಇದ್ದೀವಿ, ಅಲ್ಲಿ ಅವ್ರಿಗೂ ಜಡದೇಹ, ಆ ದೇವತೆಗಳಿಗೇನು ಜಡದೇಹ ಇದೆ, ಅವ್ರುಗಳು ಚಿಂತನೆ ಮಾಡುವ ಪದಾರ್ಥಗಳು ಜಡವಾಗಿದೆ, ಅಲ್ಲಿ ಪ್ರತೀಕ ಸ್ಥೂಲ ಬಿಂಬನಾಗಿ ಅವನು ನಿಂತಿದ್ದಾನೆ. ಆ ನಿಂತಿದ್ದದು ಆ ಒಂದು ಅಲ್ಲಿ ಇರುವಂತ ಪ್ರತೀಕ, ಪ್ರತೀಕದಲ್ಲೇ ಅವರು ನೋಡ್ತಾರೆ, ಅವ್ರಿಗೇನು ಅಪ್ರಾಕೃತವಾಗ ಅವ್ರುಗಳು ನೋಡೋದಿಲ್ಲ, ಸಂಸಾರದಲ್ಲಿ ಇರುವಾಗ ಅವ್ರಿಗೇನು ಅಪ್ರಾಕೃತ ಅವರು ನೋಡೋದಿಲ್ಲ ವಾಯುದೇವರನ್ನ ಬಿಟ್ಟು. ಸೊ ಹೀಗೆ ಅವರು ಮಾಡ್ತಾ ಇರುವಾಗ ಅವರು ಪೂಜೆ ಮಾಡುತ್ತಾರೆ, ದೊಡ್ಡವರಿಂದ ಪೂಜೆ ಆಗ್ತಾ ಇದೆ ಅಂತ ತಿಳ್ಕೊಂಡು ಆ ದೇವರನ್ನ ಪ್ರಾರ್ಥನೆ ಮಾಡಿ ಅವನು ನಮ್ಮ ಪ್ರಾರ್ಥನೆಗೆ ಒಲಿದಿದ್ದಾನೆ ಎಂಬ ಭಾವದಿಂದ ಅವನನ್ನ ತಂದು ಮೇಲೆ ನಮ್ಗೆ ಸುಷುಪ್ನ ಮಾಡಿ ಮೂಲಕವಾಗಿ ನಾವು ಪ್ರಾರ್ಥನೆ ಮಾಡಿದ್ದಾಗ ಒಂದು ರೂಪದಿಂದ ಇಷ್ಟು ದೇವತೆಗಳು ಸಹಿತವಾಗಿ ಆ ರೂಪದಿಂದ ಬಂದು ಅವನನ್ನ ನಮ್ಮ ಕೈಯಲ್ಲಿ ಎರಡು ಕೈಯನ್ನ ಒಂದು ಅಂಜಲಿ ಮುದ್ರೆ ತರ ಇಟ್ಟುಕೊಂಡು ಸ್ವಲ್ಪ ಇಟ್ಟುಕೊಂಡು ಅಲ್ಲಿ ಅವನು ಬಂದದಂತೆ ಭಾವನೆ ಮಾಡಿ ಆ ಮುಂದೆ ಇರುವಂತ ವಿಗ್ರಹದಲ್ಲಿ ಇವಾಗ ಕಾಣಬೇಕಂತ. ಅದು ಕಾಣೋದು ಹೇಗೆ ಅಂತ ಹೇಳ್ತಾರೆ. ಅದಕ್ಕೆ ಆ ಬಾಹ್ಯದಲ್ಲಿ ಅವನನ್ನ ಹೇಗೆ ನೋಡಬೇಕು, ಸುಮ್ಮನೆ ಕಣ್ಣು ಮುಚ್ಚಿಕೊಂಡು ನಿಲ್ಲೋದಲ್ಲ, ಅದನ್ನ ನೋಡ್ಬೇಕು. ಅದಕ್ಕೆ ಏನ್ ಹೇಳ್ತಾರಂದ್ರೆ ಅಲ್ಲಿ ಆವಾಹನ ಇದು ಮಾಡುವಾಗ ನೀವು ನೋಡಿರ್ತೀರೇನೋ, ಅಲ್ಲಿ ನಮ್ಗೆ ಮಾತೃಕಾ ಸಂಧಿಯಲ್ಲಿ ಬಂದಂತೆ, ಸಂಧಿಗಳಲ್ಲಿ ಬಂದಂತೆ, 7ನೇದು 8ನೇದು ಸಂಧಿಗಳಲ್ಲಿ ಬಂದಂತೆ ಅಲ್ಲಿ ಹೇಳ್ತೀವಲ್ಲ ನಾವು, ಅಜ ಆನಂದ ಇಂದ್ರ ಈಶ ಉಗ್ರ ಊರ್ಜ ಅದೆಲ್ಲ ಹೇಳಿ ಟಂಕಿ ತಳಕಾಡ ಅರಕಾಡೆ ಅಂತ ಎಲ್ಲ ಈ ಜಾಯಿಂಟ್ ನಾವು ಏನ ಅಲ್ಲಿ ಏನ್ ನೋಡ್ತೀವಿ, ನಮ್ಮ ನಮ್ಮ ದೇಹವನ್ನು ಮುಟ್ಟುಕೊಂಡು ಇಲ್ಲಿ 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 ಜಾಯಿಂಟ್ ಇಲ್ಲಿ 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 ಇದ್ದಾನೆ ಅಂತ ಚಿಂತನೆ ಮಾಡಿದೀವಲ್ಲ. ಇವಾಗೆ ಅದನ್ನ ಅದು ದೇವರಲ್ಲಿ ಇರುವಂತದ್ದು, ಆ ದೇವರ ರೂಪಗಳನ್ನ ಅಲ್ಲಿ ನೋಡಬೇಕಂತ. ಅದಕ್ಕೆ ಮುಟ್ಟೋದು ದೇವ ಇಲ್ಲಿ ತಂದು ಆ ವಿಗ್ರಹವನ್ನ ಮುಟ್ಟಿ ಅದನ್ನ ನಮ್ಮ ಆತ್ಮದಲ್ಲಿ ಇರೋದೇ ಅವನು ಅಂತ ಚಿಂತನೆ ಮಾಡಬೇಕು. ಯಾಕೆ ಮುಟ್ಟಬೇಕು ಅಂದ್ರೆ ಅಲ್ಲಿ ಹೇಳ್ತಾರೆ, ಅಲ್ಲಿ ಉಂಗುಷ್ಟ ಆರಭ್ಯ ಆ ಒಂದು ಶಿರಸ್ಸು ಪರ್ಯಂತ ಪ್ರತಿ ಅವಯವ ರೇಖಾ ಮತ್ತು ಉಪರೇಖ ಅದನ್ನ ನೋಡೋದು ಅಂತ. ಒಂದೊಂದು ಅಜ ತಲೆ ಮೇಲೆ ಇತ್ತು, ಅಜ ಆನಂದ ಸುತ್ತು ಒಂದು ಸರ್ಕಲ್ ಮುಖಕ್ಕೆ, ಕಣ್ಣು ಎರಡು. ಸೊ ಸುಮ್ನೆ ಟಕ್ 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 ಅಂತ ಮಾಡೋದಲ್ಲ, ಟೈಮ್ ಇದ್ರೆ ಹೇಳ್ತೀನಿ, ಟೈಮ್ ಇದ್ದವರಿಗೆ ಒಂದೊಂದು. ಸೊ ತಕ್ಕ ಹೇಳಿದ ಕಣ್ಣು ಅಂತ ನೋಡಿದ್ದಾಗೆ ಉಗ್ರ ಊರ್ಜ ಹೀಗೆ ಒಂದೊಂದು ಒಂದು ಇಲ್ಲಿ ಇಲ್ಲಿ ಇದ್ದಾನೆ ಅಂತ ಅದ್ ಆ ವಿಗ್ರಹವನ್ನ ಹಾಗೆ ಯು ಹ್ಯಾವ್ ಟು ಸ್ಟೇರ್ ಅಟ್ ದಟ್ ವಿಗ್ರಹ. ಯಾಕೆ ಅಂದ್ರೆ ಆ ವಿಗ್ರಹ ಬಿಕಮ್ಸ್ ಅವರ್ ವಾಸನಾ ಪ್ರತಿಮ. ಅಂದ್ರೆ ಏನು ಅಂತ ಹೇಳ್ತೀನಿ, ಈ ವಿಗ್ರಹ ದಿನಾಗ್ಲೂ ಅದು ಫ್ರಿಡ್ಜ್ ಅದನ್ನ ನೋಡ್ತಾ, ಯಾವ್ದು ಫೋಟೋನೇ ಇಟ್ಕೊಳ್ಳಿ, ಫೋಟೋ ಇಟ್ಕೊಂಡು ಮುಟ್ಟಬೇಕು ಅಂತಿಲ್ಲ, ಅದು ಅಲ್ಲಿ ಅಲ್ಲಿ ಇದೆ ಅಂತ ಮುಟ್ಟೋದು ಅಂದ್ರೆ ಯಾಕಂದ್ರೆ ನಾವು ಚಿಕ್ಕ ವಯಸ್ಸಲ್ಲಿ ಪುಸ್ತಕ ಓದೋವಾಗ ನಮ್ ಟೀಚರ್ ಹೇಳೋದು, ಆ ಬೆರಳನ್ನ ಯಾವ್ದು ಓದ್ತಾ ಇರ್ತಾರೋ ಅದು ಕೆಳಗಡೆ ಮುಟ್ಟು ಅಂತ ಹೇಳೋರು, ಆ ಲೈನ್ ಹಾಗೇ ನೋಡು. ಸೊ ಬೇಸಿಕಲಿ ದ ಪರ್ಪಸ್ ಇಸ್ ಟು ಫೋಕಸ್, ಹಾಗೆ ಫೋಕಸ್ ಮಾಡು. ಅಜ ಅಂತ ಹೇಳುವಾಗ ಆ ಶಿರಸ್ಸಿನ ಆ ಒಂದು ಶಿರಸ್ಸು ಮೇಲೆ ಇರುವಂತ ಪರ್ಟಿಕ್ಯುಲರ್ ಪಾಯಿಂಟ್ ಇರುತ್ತಲ್ಲ, ಅದು ನಾವು ಇದು ತಕೊಳ್ತೀವಲ್ಲ, ಆ ಒಂದು ಸೀಮಂತ ಪ್ರದೇಶ ಅಂತ ಹೇಳ್ತೀವಿ, ಅಲ್ಲಿ ಅಲ್ಲಿ ಹೇಗೆ ದೇವ್ರದು. ಆಮೇಲೆ ಮುಖ ಒಂದು ಸರ್ಕಲ್ ತರ ಹಾಕಿ ಒಂದು ಸರ್ಕ್ಯುಲರ್ ಮುಖನೋ ಏನೋ ಒಂದು ಮುಖ ಅಂತ ಅದು ಪೂರ್ತಿ ಅದು ಮನಸ್ಸಲ್ಲೇ ನಿಲ್ಲಬೇಕು. ಆಮೇಲೆ ಎರಡು ಕಣ್ಣು, ಕಣ್ಣಿಂದ ಆ ಸುಲಕ್ಷಣವಾದ ವಿಗ್ರಹ ಇಟ್ಕೊಂಡ್ರೆ ಆ ಕಣ್ಣು ಸ್ವಲ್ಪ ನೋಡಿದ್ರೆ ಅದು ನಮ್ಮನ್ನ ನೋಡುವಂತೆ ಇರುತ್ತೆ. ಆ ಎರಡು ಕಣ್ಣನ್ನು ಮುಟ್ಟಿ ಎರಡು ಕಣ್ಣು, ಸೊ ದಟ್ ದಟ್ ಇಂಪ್ರೆಷನ್ ವಿ ಆರ್ ಫೋಟೋ ಆರ್ ಲೈಕ್ ವಿ ಆರ್ ಕ್ಯಾಪ್ಚರಿಂಗ್ ಇಟ್. ಎರಡು ಕಣ್ಣು, ಎರಡು ಕಿವಿ ಆಗಿದೆ, ವಿಸ್ತಾರವಾಗಿ ಕಿವಿ ಲಕ್ಷಣ ಕಿವಿ ಇದು. ಆಮೇಲೆ ಕೆನ್ನೆ, ಬಾಯಿ, ಅಪ್ಪರ್ ಲೋವರ್ ಒಳಗಡೆ ಒಳಗಡೆ ಕಾಣಿಸೋದಿಲ್ಲ ಇದ್ದಂತ ಭಾವನೆ, ಅದು ಎಲ್ಲವನ್ನು ಚಿಂತನೆ ಮಾಡಿ ನಮ್ಮಲ್ಲಿ ಹೇಗಿರ್ತೋ ಹಾಗೆ ಸಿಮಿಲರ್ ಆಗಿ ಮಾಡಿ. ಸೊ ಕೈ ಕೈ ಒಂದೊಂದು ಅವಯವ, ಅದಕ್ಕೆ ಹೇಳ್ತಾರೆ ಅವರು ಅವಯವ ರೇಖಾ ಉಪರೇಖ, ಆ ಒಂದು ಅವಯವಗಳಲ್ಲಿ ರೇಖೆಗಳು, ಕೈಯಲ್ಲಿ ಆ ರೇಖೆಗಳು ಕಾಣಬೇಕಂತ. ಅದೆಲ್ಲ ನಮ್ಗೆ ನಮ್ಮ ವಿಗ್ರಹದಲ್ಲಿ ಅದೆಲ್ಲ ಕಾಣೋದಿಲ್ಲನೋ. ಹಾಗೆ ಅಂದ್ರೆ ವೆರಿ ಮೆಟಿಕ್ಯುಲಸ್ಲಿ ನಿಮ್ಮ ಮುಂದೆ ಏನಿದೆಯೋ ಸುಲಕ್ಷಣವಾಗಿರ್ಬೇಕು, ಅದು ಅದನ್ನ ಮೆಟಿಕ್ಯುಲಸ್ಲಿ ಸೀಟ್, ಅದನ್ನ ಮಾಡಿಬಿಟ್ಟು ಆಮೇಲೆ ಪೂಜೆ ಶುರು ಮಾಡೋದು. ಸೊ ಪೂಜೆ ನಮ್ಗೆ ಇದು ಎಲ್ಲರಿಗೆ ಗೊತ್ತಿರೋದೇ, ಪೂಜೆ ಮಾಡಬೇಕಂದ್ರೆ ಅದಕ್ಕೆ ಏನೇನ್ ಬೇಕು ಅಂತ ಇಲ್ಲಿ ಹೇಳ್ತಾರ ಇಲ್ಲಿ. ಸೊ ಹೀಗೆ ಚಿಂತನೆ ಮಾಡೋದು, ಆಮೇಲೆ ವಿಲ್ ಕಮ್ ಬ್ಯಾಕ್ ಟು ದಟ್ ಅಗೇನ್. ಸೊ ಪ್ರತಿ ದಿವಸ ಶ್ರೀ ತುಳಸಿ ಅಂತ ಹೇಳ್ತಾರೆ, ಬರೀ ತುಳಸಿ, ಯಾಕೆ ಶ್ರೀ ತುಳಸಿ ಹಾಕ್ತಾರೆ, ಶ್ರೀ ತುಳಸಿ ಅಂತಾನೆ ಕೊಡ್ತಾರೆ, ಯಾಕೆ ಶ್ರೀ ತುಳಸಿ ಅಂತ ಇಲ್ಲಿ ಹಾಕ್ತಾರೆ ಅಂದ್ರೆ ಬರೀ ತುಳಸಿ ಅಂತ ನೋಡಿದ ತಕ್ಷಣ ಏನೋ ಒಂದು ಸೇಕ್ರೆಡ್ ಪ್ಲಾಂಟ್ ಅಂತ ನಮ್ಗೆ ನೆನಪು ಬರುತ್ತೆ. ಏ ಸೇಕ್ರೆಡ್ ಪ್ಲಾಂಟ್ ಹಾಗೆಲ್ಲ ಪಾಲಿಶ್ರೀ ಸಂಪತ್ತು ಕೊಡುವಂತ 33 ಕೋಟಿ ದೇವತೆಗಳ ಸನ್ನಿಧಾನ ಅಲ್ಲಿ ಇದೆ. ಅಷ್ಟು ಸನ್ನಿಧಾನ ಇರುವಂತದ್ದು ಅದು ತುಳಸಿ ಅಂದ್ರೆ ನಾವು ತುಳಸಿ ಹಾಕೋದಿಲ್ಲ, ಹೆಂಗಸರು ಅದು ತಾಳೆಗ್ರಾಮಕ್ಕೆ ಹಾಕೋದು. ಇಲ್ಲಿ ಬರೀ ತುಳಸಿ ಸ್ಮರಣೆ ಮಾಡ್ತೀವಿ ಅಷ್ಟೇ, ಈ ಪ್ರತೀಕಗಳಿಗೆ ವಿಷ್ಣುಗೆ ಮಾತ್ರ ತಾಳೆಗ್ರಾಮ ಮತ್ತು ವಿಷ್ಣು ಪ್ರತಿಮೆಗಳಿಗೆ ಹಾಕ್ತೀವಿ. ಅದು ಹಾಕಿದ್ದನ್ನ ಆ ಒಂದು ಪ್ರಸಾದ ರೂಪವಾಗೆ ಉಳಿದವರಿಗೆ ಮುಖ್ಯ ಪ್ರಾಣ ಮುಂತಾದವರಿಗೆ ಅದು ನಾವು ಕೊಡ್ತೀವಿ. ಸೊ ಇದು ಹಾಕುವಾಗ ಇದ್ರಲ್ಲಿ ಬರುವಂತ ಸಂದೇಹ ಆಮೇಲೆ ನೋಡೋಣ. ಶ್ರೀ ತುಳಸಿ, ತುಳಸಿ ಅಂತ ಅಲ್ಲಿ ಶ್ರೀ ಅಂತ ನೆನಪು ಮಾಡ್ಕೋಬೇಕು. ಆ ಒಳಗಡೆ ಇಷ್ಟು ತತ್ವ ಆ ಹೊರಗೆ ಕಾಣಿಸೋದಿಲ್ಲ. ಅಲ್ಲಿ ಪಂಚಭೇದ ನೋಡಿದ್ವಿ, ಪಂಚಭೇದ ತಾರತಮ್ಯ ತಿಳ್ಕೊಂಡು ಇಷ್ಟು ದೇವತೆಗಳ ಸನ್ನಿಧಾನ. ಸನ್ನಿಧಾನ ಅಂದ್ರೆ ಏನು? ನಮಗೆ ಅನುಗ್ರಹ ಮಾಡುವುದಕ್ಕೆ ಹಾಗೆ ನಿಂತಿದ್ದಾರೆ. ನೋ ಆವಾಹನ ಇಸ್ ನೀಡೆಡ್. ಸೊ ಅಲ್ಲಿ ಇರುವಂತ, ಅಲ್ಲಿ ವಿಶೇಷವಾಗಿ ಅಲ್ಲಿ ಇರುವಂತ ಜೀವ ನಾವು ನೋಡಿದ್ವಿ. ಇವಳು ಜಾಂಬವತಿ ದೇವಿ ಇರ್ತಾಳೆ. ಆ ಜಾಂಬವತಿ ದೇವಿಯಲ್ಲಿ ತುಳಸಿ ನಾಮಕ ಲಕ್ಷ್ಮೀ, ಲಕ್ಷ್ಮಿಯಲ್ಲಿ ಭಗವಂತ ಇರ್ತಾನೆ. ಆ ಭಗವಂತ, ಸೊ ಅಲ್ಲಿ ಅಲ್ಲಿ ಇರುವಂತ ಭಗವಂತನ ಸನ್ನಿಧಾನ ಅದು ದೇವ್ರ ಐಕ್ಯ ಚಿಂತನೆ ಅಂತ ಅಲ್ಲಿ ನೋಡ್ತಾ ಬಂದಿದ್ವಿ. ಪದಾರ್ಥ ಇವಾಗ ಬರೋದೇನು ಅಂದ್ರೆ ಸಾಧನ ಪದಾರ್ಥಗಳಿದೆ, ಸಾಧನ ಪದಾರ್ಥ ಅದಕ್ಕೆ ಅನ್ವಯ ವ್ಯತಿರೇಕ ನೋಡಿದ್ದೀವಿಲ್ಲ ಅದನ್ನೇ ಇಟ್ಕೊಳ್ಳೋದು. ಸೊ ಐ ಡೋಂಟ್ ಹ್ಯಾವ್ ಟು ರಿಪೀಟ್ ಇಟ್. ತುಳಸಿ ಮತ್ತು ಗಂಧ. ಗಂಧ ಅಂದ್ರೆ ಆ ಒಂದು ಆ ಗಂಧ ಕೊರಡಿನಿಂದ ಸಾಣೆಕಲ್ಲ ಅದನ್ನ ಅದನ್ನ ಕೊಡಬೇಕು, ಅದನ್ನ ಹಾಕಬೇಕು. ಸೊ ಶ್ರೀಗಂಧ ಅಂತ ಶ್ರೀಗಂಧ ತಗೊಳ್ಳೋದು. ಆಮೇಲೆ ನೆಕ್ಸ್ಟ್ ಬಂದು ಶ್ರೀಗಂಧ. ಆಮೇಲೆ ನೆಕ್ಸ್ಟ್ ಶ್ರೀಗಂಧ. ಆಮೇಲೆ ಅಕ್ಷತೆ. ಅಕ್ಷತೆ ಅಂತ ಹೇಳುವಾಗ ಅಕ್ಷತೆಗೆ ಏನ್ ಹೇಳ್ತಾರೆ? ತಂಡುಲ್. ಅಕ್ಷತೆ ಅಂದ್ರೆ ಏನು? ಅಕ್ಷತೆ ಅಂದ್ರೆ ಬೇಸಿಕಲಿ ಇದು ಚಂದ್ರನಿಂದ ಅಭಿಮನ್ಯವಾದಂತ. ಆ ಕಾಲದಲ್ಲೆಲ್ಲ ಮುತ್ತುಗಳ, ಚಂದ್ರನಿಂದ ಅಭಿಮನ್ಯವಾದ ಮುತ್ತುಗಳು, ಮುತ್ತುಗಳನ್ನ ಹಾಕ್ತಾ ಇದ್ರು. ಇವಾಗ ಬಂದು ಚಂದ್ರನಿಂದ ಅಭಿಮನ್ಯವಾದಂತ ಆ ಅನ್ನ, ಅನ್ನಕ್ಕೆ ಅಭಿಮಾನಿ ಚಂದ್ರ, ಅವನೇ ಮನಸ್ಸು ಎಲ್ಲವನ್ನು ಕೊಡೋನು. ಸೊ ಆ ಒಂದು ತಂಡುಲ ಅಂದ್ರೆ ಅಕ್ಕಿ, ಅಕ್ಕಿ ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಆ ಅಕ್ಕಿಯಲ್ಲಿ ಅರಿಶಿನ, ಮೇಲೆ ಅರಿಶಿನ ಹೇಳ್ತಾರೆ, ಬಟ್ ಸಂಪ್ರದಾಯದಲ್ಲಿ ಕುಂಕುಮವೂ ಇದೆ. ಕುಂಕುಮ ಹಾಕಿ ಆ ಹಸುವಿನ ಆ ಒಳ್ಳೆಯ ತುಪ್ಪ, ತುಪ್ಪದಿಂದ ಕಲಸಬೇಕು. ಅದನ್ನ ಇಟ್ಟುಕೊಂಡು ನಾವು ಪೂಜೆಗೆ ಬಳಸ್ತೀವಿ ಅದನ್ನ. ಸೊ ಗಂಧ, ಅಕ್ಷತೆ, ಕುಸುಮ. ಕುಸುಮ ಅಂತ ಹೇಳುವಾಗ ಇಲ್ಲಿ ಏನು ಹೇಳ್ತಾರೆ? ಕುಸುಮ ಅಂದ್ರೆ ಅದೇ ಪುಷ್ಪಗಳು. ಪುಷ್ಪಗಳು ಪುಷ್ಪಗಳು ಬಂದು ಏನು ವಾಸನೆ ಇರಬೇಕು. ಪುಷ್ಪ ಅಂದ್ರೆ ಅರಳಬೇಕು, ವಾಸನೆ ಬರಬೇಕು. ವಾಸನೆ ಎಂಬುದು ಇದು ಭಕ್ತಿಗೆ ಸಂಕೇತ. ಆ ಪುಷ್ಪದಲ್ಲಿ ವಾಸನೆ ಇಲ್ಲ ಅಂದ್ರೆ ಅಲ್ಲಿ ಭಕ್ತಿ ಇಲ್ಲದೆ ಹೊರಗೆ ನೋಡೋದಕ್ಕೆ ಮಾತ್ರ ಇರೋದು. ಹಾಗಿಲ್ಲದೆ ವಾಸನೆಯುಕ್ತವಾದ ಹೂಗಳು, ಅದು ಆ ಹೂಗಳಿಂದ ಕುಸುಮ. ಫಲಗಳು, ಫಲಗಳು ಅಂದ್ರೆ ಆ ಒಂದು ಬೇಸಿಕಲಿ ಮಾವಿನ ಹಣ್ಣು, ದ್ರಾಕ್ಷಿ, ಬಾಳೆಹಣ್ಣು ಮುಂತಾದ ಏನು ನಿಷಿದ್ಧ ಇಲ್ಲದ ಆ ಒಂದು ಹಣ್ಣುಗಳು. ಮತ್ತು ಪಂಚಾಮೃತ. ಪಂಚಾಮೃತ ಅಂದ್ರೆ, ಪಂಚಾಮೃತ ನಮ್ಗೆ ಗೊತ್ತು, ಪಂಚಾಮೃತ ಅಂದ್ರೆ ಈ ಪಂಚಾಮೃತ ಯಾವುದಕ್ಕೆ ಅಂದ್ರೆ ಅಮೃತ, ಪಂಚ ಅಮೃತ. ಸೊ ಈ ಅಮೃತಕ್ಕೆ ಸಂಕೇತವಾದದ್ದು ಐದು. ಸೊ ಯಾವ್ದು ಅಂದ್ರೆ ಬೇಸಿಕಲಿ ಗೋವಿನಿಂದ ಬರೋದು. ಗೋವಿನಿಂದ ಬರೋದು ನಮಗೆ ಬಂದು ಆ ಒಂದು ಹಾಲಿನಿಂದ ಮಾಡ್ತೀವಿ. ಸೊ ಅಲ್ಲಿ ಒಂದೊಂದಿಲೇನು ಒಂದೊಂದು ರೂಪ, ವಿಷ್ಣು ರೂಪದಿಂದ ಗೋವಿಂದ ರೂಪದಿಂದ ಎಲ್ಲವನ್ನು ಹೇಳ್ತೀವಿ. ಸೊ ಕ್ಷೀರ, ದಧಿ, ಘೃತ, ಮೂರು ಹಾಲಿನಿಂದ ಬರೋದು. ಅದು ಅದು ಬಿಟ್ಟರೆ ಅನ್ಯವಾಗಿ ಇರೋದು ಬಂದು ಮಧು ಮತ್ತು ಶರ್ಕರೆ, ಸಕ್ಕರೆ, ಮತ್ತು ಅದ್ರ ಜೊತೆಯಲ್ಲಿ ಕದಲಿ ಫಲ. ಫಲ ಒಂದು ಐದಕ್ಕೆ ಫಲವನ್ನು ಸೇರಿಸ್ಕೊಳ್ಳೋದು, ಫಲ ಇಟ್ಟು ಅದು ದೇವರಿಗೆ ಕೊಡೋದು. ಸೊ ಇದು ಹಾಕಿ ಫಲ. ಆಮೇಲೆ ದೀಪ. ದೀಪ ಅಂತ ಹೇಳುವಾಗ ಶುದ್ಧೋದಕ ಉಂಟು, ದೀಪ ಶುದ್ಧೋದಕ ಹಾಕ್ತೀವಿ ಮತ್ತು ದೀಪ ಹಚ್ತೀವಿ. ದೀಪ ಹಚ್ಚುವಾಗ ದೀಪ ತುಪ್ಪದಿಂದ, ಘೃತದಿಂದ, ಆರತಿ ಮುಂತಾದವರು, ನೀಲಾಂಜನ ಮುಂತಾದವರು, ನಂದಾದೀಪ, ಈ ತರ ದೀಪಗಳು. ಸೊ ದೀಪ ಪಂಚಾಮ ಕುಸುಮ ಫಲ ದೀಪ ಪಂಚಾಮೃತದಿ ಪೂರ್ಜಿತ ಭಕ್ತರಿಗೆ ಕೊಡುತಿಹರು ಪುರುಷಾರ್ಥ. ಕೊಡುತಿಹರು ಪುರುಷಾರ್ಥ ಅಂತ ಬರುತ್ತೆ. ಹೀಗೆ ಪೂಜೆ ಮಾಡುವವರಿಗೆ ದೇವರು ಪುರುಷಾರ್ಥವನ್ನ ಕೊಡ್ತಾನೆ ಅಂತ. ಇದು ಬಂದಾಗ ಇಲ್ಲಿ ಎರಡು ಮೂರು ವಿಷಯಗಳಿದೆ. ಸೇವ್ಯ ಸೇವಕ, ಪೂಜ್ಯ ಪೂಜಕ ಭಾವ, ಇದೆಲ್ಲ ನಾವು ನೋಡ್ತೀವಿ. ಅದು ಹಿಂದೆ ನಮ್ಗೆ ಮೂರನೇ ಸಂಧಿಯಲ್ಲೇ ಅದು ತುಂಬಾ ಸ್ಪಷ್ಟವಾಗಿ ಸೇವ್ಯ ಸೇವಕ, ಪೂಜ್ಯ ಪೂಜಕ ಭಾವ ಅಂತ ಬಂದಿದೆ. ಅದನ್ನೇ ಇಲ್ಲಿ ಅನ್ವಯ ವ್ಯತಿರೇಕ ಎಂಬುದನ್ನ ಅಲ್ಲಿನೂ ಎಕ್ಸ್ಪ್ಲೈನ್ ಮಾಡಿದೆ. ಇನ್ನೊಂದು ನೀವು ಇಸು ರೀಕಲೆಕ್ಟ್, ನಮ್ಗೆ ಹೇಳುವಾಗ ಇಲ್ಲಿ ಹೇಳೋದೇ ನಿಶುಸೀದ ಗಣಪತಿ ಗಣೇಶ ಸ್ವಾಮ್ ಅಂತ. ಪೂಜೆ ಮಾಡುವಾಗ ಫಸ್ಟ್ ಚಿಂತನೆಯನ್ನೇ ಏನು ಮಾಡೋದು ಅಂದ್ರೆ ಅದೇ ಅನ್ವಯ ವ್ಯತಿರೇಕವನ್ನೇ ನೀಶು ಸೀದ ಗಣಪತಿ ಗಣೇಶ ಸ್ವಾಂತದೆ ಗಣಗಳಿಗೆ ಪತಿಯಾದಂತ ಗಣೇಶ ಅಂತ ನಮ್ಮ ಇಂದ್ರಿಯ ಗಣಗಳಿಗೆ ಪತಿಯಾದವನು ಲೋವೆಸ್ಟ್ ಲೆವೆಲ್ಲಿ ಗಣೇಶ ಇದನ್ನು ಮುಖ್ಯವಾಗಿ ಇರೋದು ನಾರಾಯಣ. ಸೊ ಅವನನ್ನ ಸ್ಮರಣೆ ಮಾಡುವಾಗ ಅಲ್ಲಿ ಏನ್ ಹೇಳ್ತಾರ ಆ ಮಂತ್ರ, ಆ ಮಂತ್ರದ ಅರ್ಥವೇ ಅನ್ವಯ ವ್ಯತಿರೇಕ. ಆ ದೇವರೇ ಆ ಪೂಜಾ ದ್ರವ್ಯಗಳಲ್ಲಿನೂ ದೇವರೇ ಇದ್ದಾನೆ, ಪೂಜೆ ಸ್ವೀಕಾರ ಮಾಡುವ ಪೂಜ್ಯ ಅಲ್ಲಿನೂ ಅವನೇ ನಿಂತು ಆ ವಿಗ್ರಹದಲ್ಲಿನೂ ಅವನೇ ನಿಂತಿದ್ದಾನೆ, ಆಮೇಲೆ ಪೂಜೆ ಮಾಡುವನಲ್ಲಿನೂ ದೇವರೇ ನಿಂತಿದ್ದಾನೆ, ಮತ್ತು ಆ ಕರ್ಮ ಮೂರು ಬಂತು, ಆಮೇಲೆ ಆ ಕರ್ಮ ಮತ್ತು ಆ ಫಲ ಎಲ್ಲದಲ್ಲಿನೂ ಅವನೇ ನಿಂತಿದ್ದಾನೆ. ಯಾರಿಗೇನು ಸ್ವತಂತ್ರ ಇಲ್ಲ, ಅವನೇ ಮಾಡಬೇಕು. ಅವನ ನಿನ್ನ ಪೂಜೆಯನ್ನು ನೀನೇ ಮಾಡಿಕೊ. ಯಾಕೆಂದ್ರೆ ನನಗೆ ಏನು ಶಕ್ತಿ ಸ್ವತಂತ್ರ ಮುಖ್ಯ ಲಕ್ಷ್ಮೀದೇವಿಯಿಂದ ಯಾರಿಗೆ ಇಲ್ಲ ಅದನ್ನ. ಅದಕ್ಕೆ ಆ ಮಂತ್ರ ಹೇಳುವಾಗ ಮುಖ್ಯವಾಗಿ ಹೇಳ್ತಾ ಇರೋದು ಯಾರು ಹೇಳಿದ್ದು ಆ ಮಂತ್ರ, ನಿಶುಸೀದ ಗಣಪತಿ ಗಣೇಶ ಸ್ವಾಮಿ ನೀನೇ ನಿನ್ನ ಪೂಜೆ ಮಾಡಿಕೊ, ನನಗೆ ಶಕ್ತಿ ಇಲ್ಲ, ನನ್ನಲ್ಲಿ ಏನು ಇಲ್ಲ ಅಂತ ಹೇಳಿದ್ದವಳು ಯಾರು ಅಂದ್ರೆ ಲಕ್ಷ್ಮೀದೇವಿ. ಲಕ್ಷ್ಮೀದೇವಿ ದೇವರಿಗೆ ಪೂಜೆ ಮಾಡುವಾಗ ಅದನ್ನ ಹೇಳಿದ್ಲಂತ ಅವಳು. ಲಕ್ಷ್ಮಿಯೇ ಹೇಳಿದ್ಲು ಅಂದ್ರೆ ನಾವೆಲ್ಲ ಏನು ಹೇಳಲೇಬೇಕು, ನಾವೆಲ್ಲ ಅಂದ್ರೆ ಆ ಒಂದು ಮಂತ್ರವನ್ನ ಹೇಳು ಅಂತ ಹೇಳ್ತಾ ಇಲ್ಲ, ಆ ಮಂತ್ರದಲ್ಲಿ ಇರುವಂತ ಅರ್ಥ ದೇವರೇ ಎಲ್ಲವನು ಪೂಜಾ ದ್ರವ್ಯ ಪೂಜ್ಯ ಪೂಜಕ ಮೂರು ಇದು ಸಿಸತ್ರಾಯಂಗಲ್, ಈ ಮೂರಲ್ಲಿನೂ ದೇವರೇ ನಿಂತು ಪೂಜೆ ಮಾಡುತ್ತಾನೆ. ಅಂದ್ರೆ ದೇವರು ಯಾಕೆ ಅವನನ್ನ ಪೂಜೆ ಮಾಡಿಕೊಳ್ತಾನೆ ಅಂತ ಬಂದಾಗ ಆವಾಗ ಅದನ್ನ ಹೇಳ್ತಾರೆ. ಏನ್ ಹೇಳ್ತಾರಂದ್ರೆ ಅವನು ನಮಗೆ ಒಳ್ಳೇದು, ಅದು ದಟ್ಸ್ ಐ ಯು ಬ್ರಿಂಗ್ ಇಟ್ ಟು ದ ಥರ್ಡ್ ಸಂಧಿಯಲ್ಲಿ ತಂದೆ ಏನು ತನುಜ ಇದೇನ್ ಬರುತ್ತೆ ಏನು ಒಂದು ಶ್ಲೋಕ ಬರುತ್ತೆ, ತಂದೆ ತಂದೆ ಮಗನಿಗೆ ಎಲ್ಲವೂ ಇದೆಲ್ಲ ವಸ್ತ್ರ ಬಟ್ಟೆ ಎಲ್ಲವೂ ಹಾಕಿ ಎಲ್ಲ ತಂದೆದೆ, ತಂದೆ ಮಗನಿಗೆ ಎಲ್ಲವೂ ಮಾಡ್ತಾನೆ, ಎಲ್ಲವೂ ಮಗನಿಗೆ ಹಾಕಿ ಅವನಿಗೆ ನಮಸ್ಕಾರ ಮಾಡ್ಲಿಕ್ಕೇನು ಗೊತ್ತಿಲ್ಲ, ಆ ನಮಸ್ಕಾರವನ್ನು ಹೀಗೆ ಮಾಡು ಅಂತ ಅವನು ಅವನ ಕೈ ಕಾಲು ಹಿಡ್ಕೊಂಡು ತನಗೆ ನಮಸ್ಕಾರ ಹೇಳ್ತಾರೆ. ಜನಕತನಾತ್ಮಜಿಗೆ ವರಭೂಷಣ ಸುಕೂಲ ದುಕೂಲವ ತೊಡಿಸಿ ತಾ ವಂದನೆ ಕೈಕೊಳ್ತ ಅವನ ಹರುಷ ಪಡುವಂತೆ ವನರು ಹೇಕ್ಷಣ ಪೂಜ್ಯ ಪೂಜಕ ನೆನೆಸಿ ಅಂತ ಅಲ್ಲಿ ವಸ್ತ್ ಇಂಟ್ರೊಡ್ಯೂಸ್ ಮಾಡ್ತಾರೆ, ಇಲ್ಲಿ ವ್ಯಾಪ್ತಿ ಸಂಧಿಯಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾರೆ. ಸೊ ದೇವರು ಯಾಕೆ, ಸೊ ತಂದೆ ಯಾಕೆ ಮಾಡಿದ್ದ, ಶ್ರೇಯಸ್ ಯಾರಿಗೆ ಬರುತ್ತೆ ಅದು ಮಾಡುವ ಮೂಲಕವಾಗಿ, ಮಗನಿಗೆ ಏನು ಗೊತ್ತಿಲ್ಲ, ಮಗನಿಗೆ ಶ್ರೇಯಸ್ ಬರಬೇಕು ಅಂತ ತಂದೆ ಇದೆಲ್ಲನೂ ಮಾಡ್ತಾನೆ. ಹಾಗೇನೆ ನಮ್ಮ ದೇವರು ಪೂಜಕ ಪೂಜ್ಯ ಪೂಜಾ ಸಾಧನೆಯಲ್ಲಿ ಇದ್ದು ತನಗೆ ತಾನೇ ಪೂಜೆ ಯಾಕೆ ಮಾಡಿಕೊಳ್ತಾನಂದ್ರೆ, ಇವಾಗ ಲೋಕದಲ್ಲಿ ತಂದೆಗಳು ಚಿಕ್ಕ ಒಂದು 2 ವರ್ಷ ಮಗುಗೆ ತಂದೆ ತಾಯಿಗಳು ಹೇಳಿಕೊಟ್ಟು ಎಲ್ಲ ಮಾಡಿಸಿ ನಮಸ್ಕಾರ ಮಾಡಿಸಿ ತಮಗೆ ನಮಸ್ಕಾರ ಮಾಡು ಅಂತ ಹೇಳಿ ಅವನಿಗೆ ಆಶೀರ್ವಾದ ಮಾಡ್ತಾರ, ಹಾಕಿದ ಬಟ್ಟೆ ತಂದೆದೆ, ಹಾಕಿದ ವಸ್ತ್ರ ಭಾವ ಎಲ್ಲವೂ ತಂದೆದೆ, ಮುಗುದು ಏನೂ ಇಲ್ಲ ಅದು ಇವಾಗಲೇ 1 ವರ್ಷನೋ 2 ವರ್ಷನೋ. ಹಾಗೇನೆ ದೇವರು ಎಲ್ಲವನ್ನು ಕೊಟ್ಟಿದ್ದಾನೆ, ಎಲ್ಲರಲ್ಲಿ ನಿಂತು ಮಾಡುತ್ತಾನೆ, ನಮಗೆ ಉದ್ಧಾರ ಮಾಡ್ಲಕ್ಕೆ ಇವನು ಮಾಡ್ತಾ ಇದ್ದಾನೆ, ಇದು ಅವನಿಗೆ ಲೀಲೆ ಅಂತ ಹೀಗೆ ತಿಳ್ಕೊಳ್ಳೋದೇ ಪೂಜ್ಯ ಪೂಜಕ ಅಂಬುದು ಅನುಸಂಧಾನ ಆಗತ್ತೆ. ಇದು ಅಷ್ಟೇ ಮುಗಿಯೋದಿಲ್ಲ, ಈ ಪೂಜೆ ಆದ ಮೇಲೆ ಅಲ್ಲಿಂದ ತಿರುಗಾ ತಂದು ನಮ್ಮಲ್ಲಿ ಇಡಬೇಕು. ಇಲ್ಲಿ ಪುರುಷಾರ್ಥ ಏನು, ಪುರುಷಾರ್ಥ ಅಂದ್ರೆ ಸ್ಟ್ರೇಟ್ ಫಾರ್ವರ್ಡ್, ನಿಮ್ಗೆ ಏನೇನು ಬೇಕೋ ಅದೆಲ್ಲ ದೇವರು ಕೊಡ್ತಾನೆ, ದೇವ್ರು ಬಿಟ್ಟರೆ ಯಾರು ಇಲ್ಲ, ದೇವರೇ ಕೊಡಬೇಕು. ಅದು ಒಂದು. ಇನ್ನೊಂದು ಏನ್ ಮಾಡ್ತಾನಂದ್ರೆ ಇಲ್ಲಿ ಏನ್ ಹೇಳ್ತಾರಂದ್ರೆ ಪುರುಷ ಕೊಡುತ್ತಿಹರು ಪುರುಷಾರ್ಥ ಅಂತ ಬಂದಾಗ ಪುರುಷಾರ್ಥ ಏನು, ಎಲ್ಲಿ ಅರ್ಥ ಏನು, ಪುರುಷರ ಅರ್ಥ ಏನು ಅಂಬೋದಕ್ಕೆ ಫಸ್ಟ್ ಈ ಸಂಸಾರದಲ್ಲಿ ನಮ್ಗೆ ಈ ಒಂದು ಬಿಂಬ ದರ್ಶನ ಆಗಬೇಕಾಗಿದೆ. ಅದಕ್ಕೆ ಏನ್ ಮಾಡಬೇಕು ಅಂದ್ರೆ ಅಲ್ಲಿ ಹೇಳ್ತಾರೆ ಈ ಪ್ರತಿಮೆ ರೇಖ ಉಪರೇಖಗಳಿಂದ ಅಷ್ಟು ಒಂದು ಫೋಕಸ್ದಾಗ ನಾವು ಇವಾಗ ತಕೊಂಡಿದ್ದೀವಿಲ್ಲ ಅದನ್ನ ತೆಗೆದು, ಅದಕ್ಕೆ ಉದ್ವಾಸ ಅಂತ ಹೇಳ್ತಾರೆ. ಉದ್ವಾಸ ಅಂದ್ರೆ ಎಲ್ಲೋ ಹೋಗ್ತಾನಂತ ಅರ್ಥ ಅಲ್ಲ, ಆ ಪೂಜೆ ಇಷ್ಟು ತನಕ ಮಾಡಿದ ಆ ವಿಗ್ರಹವನ್ನ ತೆಗೆದು ಇವಾಗ ನಮ್ಮ ಹೃದಯ ಕಮಲದಲ್ಲಿ ವಾಪಸ್ ಬ್ರಿಂಗ್ ಇಟ್ ಬ್ಯಾಕ್. ಬಟ್ ಇಟ್ ಅ ಬಿಗ್ ಡಿಫರೆನ್ಸ್. ಏನ್ ಡಿಫರೆನ್ಸ್ ಅಂದ್ರೆ ಆ ಒಂದೊಂದು ಅವಯವಗಳು ದೇವರ ಒಂದೊಂದು ಅವಯವಗಳು ನಕಶಿಕ ಎಲ್ಲವೂ ಚಂದಾಗೆ ನೋಡಿದ್ದೀವಿ, ಈ ಕಣ್ಣಿನಿಂದ ಹೊರಗಿನ ಕಣ್ಣಿನಿಂದ ನೋಡಿದ್ದೀವಿಲ್ಲ, ಇವಾಗ ಕಣ್ಣನ್ನ ಮುಚ್ಚಿ ಒಳಗೆ ನೋಡುವ ಪ್ರಯತ್ನ. ಅದಕ್ಕೆ ನಿತ್ಯ ಮಾಡು ಅಂತಾರೆ. ನಿತ್ಯ ಅದನ್ನೇ ನೋಡ್ತಾ 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 ಇದ್ರೆ ಕನಸಲ್ಲೇನೋ ನಮ್ಗೆ ಬರ್ಲಕ್ಕೆ ಶುರು ಆಗ್ಬಿಡುತ್ತೆ. ಸೊ ಇದು ಈಗ ಮಾಡೋ ಮೂಲಕ ಪುರುಷಾರ್ಥ ಏನು ಅಂದ್ರೆ, ಬಿಕಾಸ್ ಇಟ್ ಈಸ್ ಎಚ್ ನೌ ಇನ್ ಟು ಅವರ್ ಹೃತ್ಕಮಲದಲ್ಲಿ ಇಟ್ ಈಸ್ ಎಚ್, ಸೊ ದಟ್ ಕಣ್ಣ ಮುಚ್ಚಿದಾಗ ಈ ಜನ್ಮದಲ್ಲೇ ಕಣ್ಣ ಮುಚ್ಚಿದಾಗ ಆ ಹೊರಗೆ ಇರುವಂತ ಅದೇ ವಿಗ್ರಹ ನಮ್ಮ ಒಳಗೆ ನಿಲ್ಲಬೇಕು. ಆಗ ನಾವು ಮಾಡಿಕೊಂಡ್ರೆ ಇಫ್ ಯು ಆರ್ ಸಕ್ಸಸ್ಫುಲ್ ಇನ್ ಡೂಯಿಂಗ್ ದಟ್, ಏನಾಗತ್ತೆ ಅಂದ್ರೆ ಈ ವಿಗ್ರಹ ಅಲಗೋದಿಲ್ಲ. ಇದನ್ನೇ ವಾಸನಾ ಪ್ರತೀಕ ಅಂತ ಹೇಳ್ತಾರೆ. ವಾಸನಾ ಪ್ರತೀಕ ಅಂತ ಅಲ್ಲಿ ಹೇಳ್ತಾರೆ ಅಂದ್ರೆ, ನಾವು ಮಾಡಿ 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 ಹೇಗೆ ಒಂದು ಅನುಭವದಿಂದ ಜ್ಞಾನ ಬರುತ್ತೋ, ಈ ಒಂದು ಎಕ್ಸ್ಟರ್ನಲ್ ಜಡ ಪ್ರತೀಕವನ್ನ ಮಾಡಿಸಿ ಮಾಡಿಸಿ ಆ ಅನುಭವ ಅಂಬೋದು ನಮ್ಮ ಚಿತ್ತದಲ್ಲಿ ಇಟ್ ಗೆಟ್ಸ್ ಎಚ್ಡ್. ಅಲ್ಲಿ ಇದ್ರೆ ಅದು ಹೋಗೋದೇ ಇಲ್ಲ. ನೆಕ್ಸ್ಟ್ ನೀವು ಜನ್ಮ ಬಂದ್ರು, ನೆಕ್ಸ್ಟ್ ಜನ್ಮ ಬಂತು, ಯಾವುದೋ ಒಂದು ಸಾಧನೆ ನೆಕ್ಸ್ಟ್ ಜನ್ಮ ಅಂತಿಲ್ಲ, ಯಾವುದೋ ಒಂದು ಜನ್ಮದಲ್ಲಿ ನೀವು ಸಾಧನೆ ಮಾಡಕ್ಕೆ ತೊಡಗಿದಾಗ ಕೆಲವರಿಗೆ ಈ ಎಕ್ಸ್ಪೀರಿಯನ್ಸ್ ಆಗತ್ತೆ. ಹಿಂದೆ ನಾವು ಸಾಧನೆ ಮಾಡಿದ್ದಿದ್ರೆ, ಈ ತರ ರೀತಿಯಿಂದ ಸಾಧನೆ ಮಾಡಿದ್ರೆ ಇವಾಗ ಈ ಜನ್ಮದಲ್ಲಿ ನಮ್ಗೆ ಶ್ರೀನಿವಾಸ ದೇವರು ಕುಲದೇವರು ಆದರು. ಸೊ ಆ ಶ್ರೀನಿವಾಸ ದೇವರನ್ನ ಈಸಿಯಾಗಿ ಬರುತ್ತೆ, ಆ ಶ್ರೀನಿವಾಸ ದೇವರ ಪಿಕ್ಚರ್ ಇದೆ, ಅದಕ್ಕೆ ಪೂಜೆ ಪುನಸ್ಕಾರ ಮಾಡಿ ಕಣ್ಣು ಮುಚ್ಚಿದ್ರೆ ಶ್ರೀನಿವಾಸ ದೇವರನ್ನ ಚಿಂತನೆ ಮಾಡ್ಲಿಕ್ಕೆ ಆಗತ್ತೆ. ಅದು ಧ್ಯಾನದಲ್ಲಿ ಮಾಡಕ್ಕೆ ಶುರು ಆದ್ರೆ ಆ ವಿಗ್ರಹ ಹೋಗ್ತಾ ಬರುತ್ತೆ, ಹೋಗಿ ಇನ್ನೊಂದು ವಿಗ್ರಹವೇ ನಿಲ್ಲಕ್ಕೆ ಶುರು ಮಾಡುತ್ತೆ. ಇದು ಕೆಲವರಿಗೆ ಆಗಬಹುದು ಹಿಂದೆ ಮಾಡಿದೆ, ಯಾಕೆಂದ್ರೆ ಅಲ್ಲಿ ಆಲ್ರೆಡಿ ವಾಸನಾ ಪ್ರತೀಕನಾಗಿ ಅವನು ನಿಂತಿದ್ದಾನೆ. ಒರಿಜಿನಲ್ ಈ ಆ ಸಾಧನೆ ದೊಡ್ಡದಾಗಿದ್ರೆ ಈ ವಿಗ್ರಹ ಸರಿದು ಹೋಗುತ್ತೋ ಅದು ನಿಲ್ಲುತ್ತೆ. ನಮ್ಮಂತವರಿಗೆ ಈ ವಿಗ್ರಹ ಇವತ್ತ ಶುರು ಮಾಡಿದ್ದೀವಿ ಕಾಣುತ್ತೆ. ಸೊ ಈ ವಿಗ್ರಹವೇ ನಮ್ಗೆ ಬರುತ್ತೆ, ಈ ವಿಗ್ರಹವೇ ನಿಲ್ಲುತ್ತೆ ನಮ್ಗೆ. ನೆಕ್ಸ್ಟ್ ಯಾವುದೋ ಇದು ತುಂಬಾ ಗಟ್ಟಿಯಾಗಿ ಫರ್ಮ್ ಆಗಿ ದೃಢವಾಗಿ ನಿಂತು ಬಿಟ್ರೆ ಅದು ಅದಕ್ಕೆ ನಾಶ ಆಗೋದಿಲ್ಲ. ಇದು ವಾಸನಾ ಪ್ರತೀಕ ಅಂತಾರ. ಈ ವಾಸನಾ ಪ್ರತೀಕವೇ ನಾಂದಿ ಆಗತ್ತೆ ನೆಕ್ಸ್ಟ್ ಇದಕ್ಕೆ, ನೆಕ್ಸ್ಟ್ ಸ್ಟೇಜ್ಗೆ. ಈ ವಾಸನಾ ಪರೋಕ್ಷ ಆದಮೇಲೆ ಆಮೇಲೆ 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 ವಾಸನಾ ಪ್ರತೀಕ ಯಾವಾಗ ಸರಿ ನಿಲ್ತಾ 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 ಹೋದ್ರೆ ಅಲ್ಲಿ ಏನಾಗತ್ತೆ ಅಂದ್ರೆ, ಅಲ್ಲಿ ಆ ಪ್ರತಿಮಾಂತರ್ಗತ, ಅದು ಹೇಗೆ ಅಂದ್ರೆ ಅದಕ್ಕೆ ಎಕ್ಸಾಂಪಲ್ ಹೇಗೆ ಕೊಡ್ಬೇಕು ಅಂದ್ರೆ, ಪ್ರತಿಮಾಂತರ್ಗತ ಹೇಗೆ ಅಂದ್ರೆ, ಇವಾಗ ಸಿನಿಮಾ ನೋಡ್ತೀವಿ ನಾವು, ಸಿನಿಮಾ ನೋಡಿದ್ರೆ ಆ ಸಿನಿಮಾಲಿ ಏನಾಗುತ್ತೆ ಅವ್ರು ಮಾತಾಡ್ತಾರೆ ಬರ್ತಾರೆ. ಆಮೇಲೆ ಈ ಕಾಲದ ಟೆಕ್ನಾಲಜಿ ಪ್ರಕಾರ 3D 3D ಆಗತ್ತೆ, ಅದು ಕನ್ನಡಿ ಏನೋ ಹಾಕೊಂಡ್ರೆ ಅದು 3D ಆದಷ್ಟು ನಿಜವಾಗ್ಲೂ ಬರೋ ಹಾಂಗಿರತ್ತೆ. ಸೊ ಹಾಗೆ ಈ ವಾಸನಾ ಪ್ರತಿಮ, ಈ ವಾಸನಾ ಪ್ರತಿಮದಲ್ಲಿ ಇರುವಂತ ಅಂತರ್ಗತ ಸದಾಕಾರ ಸದಭಿನ್ನ, ಸದಾಕಾರವೇ ಇರುತ್ತೆ ಬಟ್ ಅದಕ್ಕಿಂತ ಬೇರೆ. ಅದಿಲ್ಲಿ ಹೇಳೋದು ತನ್ನಾಮ ಸದಾಕಾರ ತನ್ನಾಮ ಮಾತ್ರ ಇಲ್ಲ, ತದ್ ಅಭಿನ್ನವಾಗಿ ಅದಕ್ಕಿಂತ ಇದೂ ಜಡ ಪ್ರತೀಕವೇ ಆಗತ್ತೆ, ಅದಕ್ಕಿಂತ ಅಭಿನ್ನವಾಗಿ ಅವನಿರ್ತಾನೆ. ಸೊ ಅವನು ನಮ್ಮ ಜೊತೆಯಲ್ಲಿ ಅದು ವಿಷಿಯಟ್ ಲೈಕ್ ಲೈವ್ ತರ ಸಿನಿಮಾ ನೋಡೋ ತರ ಅದು ಲೈವ್ ಅಲ್ಲಿ ಎಲ್ಲ ಲೈವ್ ತರನೇ ಕಾಣಿಸುತ್ತಲ್ಲ, ಹಾಗೆ ಕಾಣಿಸ್ಲಿಕ್ಕೆ ಶುರು ಮಾಡ್ತಾನೆ. ಆಮೇಲೆ ಅದಕ್ಕೆ ಆದಮೇಲೆ ನೆಕ್ಸ್ಟ್ ಸ್ಟೇಜ್ ಈ ಸ್ಥೂಲ ದೇಹಗತವಾದಂತಹ ಜೀವಾಕಾರ ಅದನ್ನ ಆ ಪ್ರತೀಕವನ್ನ ಒಡೆದು ಆ ಜಸ್ಟ್ ಲೈಕ್ ಲೈವ್ ಪೀಪಲ್ ಲೈವ್ ಆಕ್ಟರ್ ದೇ ಕಮ್ ಆನ್ ದ ಸ್ಟೇಜ್, ಡ್ರಾಮಾ ತರ ದೇ ಕಮ್ ಆನ್ ದ ಸ್ಟೇಜ್ ಆಗತ್ತೆ ರಿಯಲ್ ಇಟ್ ಲೈವ್, ಆ ತರ ಆ ಜೀವಾಕಾರ ಅಗ್ರೇಶ ಅಲ್ಲಿ ಕಾಣಿಸ್ತಾನಂತೆ. ಸೊ ಹೀಗೆ ಸ್ಟೇಜಸ್ ಅಲ್ಲಿ ಆಮೇಲೆ ಅವನು ಅಲ್ಲಿ ಸ್ಥೂಲ ದೇಹಗತ ಜೀವಾಕಾರ ಕಾಣಿಸ್ತಾನಂತ ಅಗ್ರೇಶ. ಆಮೇಲೆ ಸ್ವರೂಪದ್ದು ಬರೋದು ಕ್ರಮಾತ್ ಜೀವಾಂತರ್ಗತವು ಅಲ್ಲಿ ಕೊನೆಯಲ್ಲಿ ಬಂದು ಅದು ಮೋಕ್ಷದಲ್ಲಿ ಪೂರ್ತಿಯಾಗಿ ಅದಾಗತ್ತೆ. ಸೊ ಹಿಂಗೆ ಸ್ಟೇಜದ ಏನಾಯ್ತು, ಪುರುಷಾರ್ಥ ಕೊಡುತ್ತಿ ಹೋದು ಅಂದ್ರೆ ಈಗ ನಾವು ಮಾಡ್ಲಕ್ಕೆ ಶುರು. ಅದಕ್ಕೆ ಏನ್ ಫಸ್ಟ್ ಸ್ಟೆಪ್ ಏನಾಗತ್ತೆ ಅಂದ್ರೆ ಪ್ರತಿಮಾ ಪೂಜೆ, ಪ್ರತಿಮಾ ಪೂಜೆ ಎಂಬುದು ಇದು ಸೋಪಾನ ಆಗಿರುತ್ತೆ, ಫಸ್ಟ್ ಸ್ಟೆಪ್ ಆಗತ್ತೆ. ಇದು ಮಾಡಿದ್ರೆ ಪುರುಷಾರ್ಥ ಕೊಡುತ್ತಿರುತ್ತೆ. ಇಲ್ಲೇನೆ ನಿಮ್ಗೆ ಎಷ್ಟೆಷ್ಟು ನಾಲೆಡ್ಜ್ ಇಂದ ಮಾಡ್ತೀವೋ ಇಲ್ಲೇ ಮಾಡಿದ ಈ ಪೂಜೆಯನ್ನ ವಿಷ್ಣು ಪೂಜೆ, ವಿಷ್ಣು ಪೂಜೆಯನ್ನ ಮಾಡಿದ್ರೆ ನಮ್ಗೆ ಕಷ್ಟಗಳು ಪರಿಹಾರ ಆಗತ್ತೆ. ಅದಕ್ಕೆ ಟಂಕಿ ಅಂತ ಹೇಳಿದ್ದೀವಿ, ಭಾರ್ಗವ ಅಂತ ಹೇಳಿದ್ದೀವಿ, ನಮ್ಗೆ ಈ ಲೋಕದಲ್ಲಿನೂ ಸಿಕ್ಕತ್ತೆ ಮತ್ತು ನಮ್ಗೆ ಜ್ಞಾನವು ಬರುತ್ತೆ, ಚೂರು ಚೂರು ಬರುತ್ತೆ. ಸೊ ನೆಕ್ಸ್ಟ್ ಸ್ಟೇಜ್ ವಾಸನಾ ಪ್ರತೀಕವೂ ಆಗುತ್ತೆ, ಇಷ್ಟು ಆಗಲಿಕ್ಕೆ ಆಗತ್ತೆ. ಅದಕ್ಕೆ ಪುರುಷಾರ್ಥ ಭಕ್ತರಿಗೆ ಪುರುಷಾರ್ಥ ಕೊಡ್ತೀವಿ. ಇದು ದೇವತೆಗಳ ಮೂಲಕವಾಗಿ ಮಾಡ್ತಾ ನಂಬಲ್ಲಿ ಇಲ್ಲಿ ಕೃಷ್ಣಾರ್ಥ ನಮಸ್ತು. ನೆಕ್ಸ್ಟ್ ಕ್ಲಾಸ್ ಕಂಟಿನ್ಯೂ ಮಾಡೋಣ. ಪುಷ್ಪಾಂಶ ದ್ರಾವ.